ಅತೇವ ಶುದ್ಧಂ ರಾಗಾದಿ ದೋಷರಹಿತ. ಶುದ್ಧವಾದ ಜೀವನ ಅಂದ್ರೇನು? ರಾಗಾದಿ ದೋಷರಹಿತ, ಕಾಮಕ್ರೋಧಾದಿ ರಹಿ ದೋಷರಹಿತವಾದವನು ಪರಮಾತ್ಮ. ಮತ್ತೆ ಸಮಂ ಶಾಶ್ವತ ಸಮಃ, ಪರಮಾಣ್ವಾದಿ ಪರಮಮಹದಂತರೇಷು ಪದಾರ್ಥೇಷು ನಾತಿರೇಕ ಗುಣವಿಧುರಂ ವೈಷಮ್ಯಾದಿರಹಿತಮ್ಮ. ಎರಡರ್ಥ ಹೇಳ್ತಾರೆ. ಸಮಂ ಅಂದ್ರೇನು? ಸರ್ವತ್ರ ಒಂದೇ ರೀತಿ ಇರ್ತಾರೆ. ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶ್ರೀಶೈವ ಸ್ವಪಾಕೇಜ ಪಂಡಿತಾಹ ಸಮದರ್ಶಿನಃ. ಅದೊಂದು ರೀತಿ. ಅಲ್ಲಿ ವಸ್ತುಗಳು ಬೇರೆ ಬೇರೆ ಆದರೂ ಕೂಡ ಅಲ್ಲಿ ಪರಮಾತ್ಮನ ಸಾಮರ್ಥ್ಯ ಮಾತ್ರ ವ್ಯತ್ಯಾಸವಾಗೋದಿಲ್ಲ. ಅದಕ್ಕೆ ಇನ್ನೊಂದು ಅರ್ಥ ಸಮಂ ನಿಷ್ಪಕ್ಷಪಾತಿ, ವೈಷಮ್ಯ ನಿರ್ಗಣ್ಯಾದಿ ದೋಷರಹಿತನಾದವನು ಅಂತ ಅರ್ಥ. ಅದಕ್ಕೆ ಅನ್ಯ ಸರ್ವ ಪ್ರಪಂಚ ವೈಷಮ್ಯಾದಿ ವಿರಹಿತಂ ವಾ. ಸದಸತಃ ಪರಂ, ಸತ್ ಅಂದ್ರೆ ಮೂರ್ತ, ಅಸತ್ ಅಂದ್ರೆ ಅಮೂರ್ತ, ಮೂರ್ತಾಮೂರ್ತ ಪದಾರ್ಥಗಳಿಂದ ಮೇಲಿದ್ದಾನೆ. ವ್ಯಕ್ತಾವ್ಯಕ್ತ ಜಗತೋ ವಿಲಕ್ಷಣಂ. ಮತ್ತೆ ಪರಮಾತ್ಮತತ್ವಂ ಆತ್ಮತತ್ವ ಅವ್ಯಕ್ತಾದಿ ಸರ್ವ ಪ್ರಪಂಚೇ ಅಹಂಭಾವರಹಿತಂ. ಅವ್ಯಕ್ತಾದಿ ಸರ್ವ ಪ್ರಪಂಚೇ ಅಹಂಭಾವರಹಿತಂ. ಭಗವದ್ಭಕ್ತನಾದವನ ಅಹಂಕಾರವನ್ನು ಬಿಡಬೇಕು. ಪರಮಾತ್ಮನಿಗೆ ಅಹಂಕಾರ ಮಮಕಾರಾದಿಗಳಿಲ್ಲ, ಸ್ವಾಮಿತ್ವ ಇದೆ ಆದರೆ ಇದಿಲ್ಲ. ಮತ್ತೆ ಶಬ್ದ ಪುರುಕಾರಕವಾನ್, ಮತ್ತೆ ಪುರುಕಾರಕವಾನ್, ಪುರೂಣಿ ಬಹೂಣಿ ಕಾರಕ ಪದಾನಿ ಕರ್ತೃಕರ್ಮ ಕ್ರಿಯಾವಾಚೀನಿ ಯಸ್ಮಿನ್ ಸಂತಿ ಸಾ ತಥಾ. ಅನೇಕ ವಿಧವಾದ ಕರ್ತೃ ಕಾರಕಗಳು ಅಂದ್ರೇನು? ಕರ್ತೃವಾಚಕ, ಕರ್ಮವಾಚಕ, ಕ್ರಿಯಾವಾಚಕ ಪದಗಳನ್ನು ಕಾರಕಗಳು ಅಂತ ಕರೀತಾರೆ. ಅದಕ್ಕೆ ಪುರುಕಾರಕವಾನ್, ಎಲ್ಲ ಕರ್ತೃತ್ವ ಅವಂದೇ, ಎಲ್ಲ ಕರ್ಮದೊಳಗೆ ತಾನಿದ್ದಾನೆ, ಎಲ್ಲ ಕ್ರಿಯೆಗಳು ತಾನಿದ್ದಾನೆ. ಅದಕ್ಕಾಗಿ ಪುರುಕಾರಕವಾನ್ ಕ್ರಿಯಾರ್ಥ ಅಗ್ನಿಷ್ಠೋಬಾದಿ ಅನೇಕ ಕ್ರಿಯಾರ್ಥ ಶಬ್ದ ಎಲ್ಲ ಕ್ರಿಯೆಗಳಿಗೆ ಗುರಿ, ಮುಖ್ಯ ಗುರಿ ಅಂದರೆ ಕರ್ಮ, ಕ್ರಿಯಾ ಅಂದರೆ ಕರ್ಮ. ಎಲ್ಲ ಕರ್ಮವೂ ಕೂಡ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಮಂತ ಮಾಡೋದರಿಂದ ಕ್ರಿಯಾರ್ಥ ಮಾಯಾ ಪರೈತ್ಯಭಿಮುಖೇ ಚ ವಿಲಜ್ಯಮಾನ. ಕೊನೆಯೇ ಹೇಳ್ತಾರೆ, ಸಾಕಲ್ಯೇನ ಶಬ್ದ ವಾಚ್ಯಲಿಕ್ಷಣು ಅನಂತ ವೇದಾಖ್ಯ ಶಬ್ದ ಎತ್ರ ಯಸ್ಮಿನ್ ಸಾಕಲ್ಯೇನ ವಾಚಕತ್ವೇನ ನ ವರ್ತತೆ ತದುಕ್ತಂ. ಅವ್ಯಕ್ತಾದಿ ಅಹಮ ಅವ್ಯಕ್ತಾದಿ ಅನಹಂ ಮಾನಾತ್ ಆತ್ಮತತ್ವಂ ಹರಿಸ್ಮೃತಃ ಅಶಬ್ದಶ್ಚ ಅಪ್ರಸಿದ್ಧತ್ವಾತ್ ಶಾಂತಃ ಪೂರ್ಣಸುಖತ್ವತಃ. ಅಶಬ್ದ ಅಂತ ದೇವರಿಗೆ ಹೆಸರು, ಯಾಕೆ ಯಾವ ಶಬ್ದಕ್ಕೂ ಪೂರ್ತಿಯವನನ್ನು ಹೇಳಕ್ಕೆ ಶಕ್ತಿ ಇಲ್ಲ. ಮತ್ತೆ ಶಾಂತ ಅಂದ್ರೇನು? ಪರಿಣಿಪೂರ್ಣ ಸುಖ. ಈ ರೀತಿ ಹೇಳಿದ ಅರ್ಥಗಳಿಗೆಲ್ಲ ಆಚಾರ್ಯ ಹೇಳಿದ ಭಾಗವತ ತಾತ್ಪರ್ಯದ ವಾಕ್ಯವನ್ನು ಉಲ್ಲೇಖ ಮಾಡಿದರು. ಹರಿ ಸ್ವಯಂ ಮಾಯಾಧೀನಶ್ಚೇತ್ ಉಪಾಸಕಃ ಕಥಂ ತಾತರಂತಿ ಇತಿ ತತ್ರಾಹ. ಈಗ ಪರಮಾತ್ಮ ಮಾಯೆಗೆ ಒಳಪಟ್ಟಿದ್ದಾನೋ ಇಲ್ಲೋ ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ, ಪರಮಾತ್ಮ ಎಲ್ಲರ ಮೇಲೆ ಮಾಯೆ ಆಟ ನಡೆಯುತ್ತೆ, ಆದರೆ ಪರಮಾತ್ಮನ ಕಂಡ್ರೆ ಮಾಯೆ ಏನು ಮಾಡುತ್ತೆ? ನಾಚಿಕೊಂಡು ಹೋಗಿಬಿಡುತ್ತೆ. ಮಾಯೆ ಮಾಯಾ ಸಂಸಾರ ಕಾರಣಂ ಪ್ರಕೃತಿ ಯಸ್ಯ ಅಭಿಮುಖಿ ಸ್ಥಾತು ವಿಲಜ್ಯಮಾನ. ಇಡೀ ನಮ್ಮ ಬಂಧನಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಕೃತಿ ಇದೆಯಲ್ಲ, ಅದು ದೇವರ ಮುಂದೆ ನಿಲ್ಲೋದಕ್ಕೆ ವಿಲಜ್ಯಮಾನ, ನಾಚಿಕೆಯಿಂದ ತಲೆ ತೆಗಿಸಿಬಿಡುತ್ತೆ. ಅದಕ್ಕೆ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ಯಾರು ನನ್ನನ್ನೇ ಆಶ್ರಯಿಸ್ತಾರೋ ಅವರಿಗೆ ಮಾಯೆಯನ್ನು ಗೆಲ್ತಾರೆ ಅಂತ ಹೇಳಿದ್ದಾರೆ. ಯಸ್ಮಾತ್ ಯದುಪಾಸಕೇಭ್ಯಶ್ಚ ಪರೈತಿ ಅಪಸರತಿ ದೃಷ್ಟಿ ಮಾರ್ಗ. ಅಂದಮೇಲೆ ದೇವರ ಮುಂದೆ ನಾಚಿಕೊಳ್ಳುತ್ತೆ, ದೇವರು ಉಪಾಸನೆ ಮಾಡೋದ್ರಿಂದ ದೂರ ಹೋಗಿಬಿಡುತ್ತೆ. ದೃಷ್ಟಿಮಾರ್ಗಂ ವಿಹಾಯ ವರ್ತತೆ ಇತಿ. ಇದು ದೇವರ ಮಹಿಮೆಗಳು ವಿಷ್ಣು ಕೂಡ. ಶಶ್ವತ್ ಪ್ರಶಾಂತಂ ಅಭಯಂ ಪ್ರತಿಬೋಧ ಮಾತ್ರಂ ಶುದ್ಧಂ ಸಮಂ ಸದಸತಃ ಪರಂ ಆತ್ಮತತ್ವಂ ಶಬ್ದ ನಾಯತ್ರ ಪುರುಕಾರಕವಾನ್ ಕ್ರಿಯಾರ್ಥ ಮಾಯಾ ಪರೈತಿ ಅಭಿಮುಖೇ ಚ ವಿಲಜ್ಯಮಾನ. ಇನ್ನು ಈ ರೀತಿ ದೇವರು ತಿಳ್ಕೊತಾರಲ್ಲ, ಅವರೆಲ್ಲ ದೇವರು ತಿಳಿಯೋರು. ದೇವರು ಈ ರೀತಿ ಅರ್ಥ ಮಾಡ್ಕೊಂಡು ಬರೀ ದೇವರು ದೇವರು ಅಂದ್ರೆ ಉಪಯೋಗ ಇಲ್ಲ, ದೇವರೊಂದು ರೀತಿ ಇದ್ದಾನೆ ಅಂತ ಅರ್ಥ. ತದ್ವೈ ಪದಂ ಭಗವತಃ ಪರಮಸ್ಯ ಪುಂಸೋ ಬ್ರಹ್ಮೇತಿ ಯದ್ವಿದುರಜಸ್ರ ಸುಖಂ ವಿಶೋಕಂ ಸಮ್ಯಂಗ್ ನಿಶಾಮ್ಯ ಯತಯೋ ಯಮಲೋಕ ಹೇತುಂ ಜಗ್ಯುಹು ಸುಧಾಮಿವ ನಿಪಾನ ಖನಿತ್ರಮಿಂದ್ರ. ತದ್ವೈ ಪದಂ ಭಗವತಃ ಪರಮಸ್ಯ ಪುಂಸಃ ಬ್ರಹ್ಮಇತಿ ಯತ್ ವಿದುಃ ಅಜಸ್ರ ಸುಖಂ ವಿಶೋಕಂ ಸಮ್ಯಕ್ ನಿಶಾಮ್ಯ ಯತಯಃ ಯಮಲೋಕ ಹೇತು ಜಹ್ಯುಃ ಸುಧಾಂ ಇವ ನಿಪಾನ ಖನಿತ್ರಮಿಂದ್ರ. ತದ್ವೈ ಪದಂ ಅದನ್ನೇ ಮುಂದುವರೆಸ್ತಾರೆ. ಇನ್ನು ಪದಂ ಅಂದರೆ ಸ್ವರೂಪ. ಯರ್ವೇ ವೇದ ಯತ್ ಪದ ಮಾಮನಂತಿ, ಯಾರ ಪಾದವನ್ನು ಹೇಳುತ್ತೆ ಅಂತ ಒಂದರ್ಥ, ಯಾರ ಸ್ವರೂಪವನ್ನು ಹೇಳುತ್ತೆ ಅಂತ ಇನ್ನೊಂದರ್ಥ. ಯಚ್ಚ ಸರ್ವಗುಣಪೂರ್ಣತ್ವಾ ಬ್ರಹ್ಮೇತಿ ಅಜಸ್ರ ಸುಖಂ ನಿರಂತರ ಸುಖಮಿತೆ ಜುರು. ಪರಮಾತ್ಮ ನಿರಂತರ ಸುಖ. ಜಾಯೇ ಅಜಸ್ರ ಮೀಶಸ್ಯ ಪದ್ಮಜಾತಿ ಪ್ರತೀಕ್ಷಿತ. ಅಜಸ್ರ ಪದ ಅವ್ಯಯ, ಆಲ್ವೇಜ್ ಅಂತ ಅರ್ಥ. ಅಜಸ್ರಂ ಆಲ್ವೇಜ್, ಪದಗಳ ಸಾಮ್ಯ ಕೂಡ ಇದೆ ಎರಡಕ್ಕೂ. ಮತ್ತೆ ಯದ್ವಿಧು ಅಜಸ್ತ್ರ ಸುಖಂ, ಅಜಸ್ತ್ರ ಸುಖ, ನಿರಂತರ ಸುಖ ಪರಮಾತ್ಮನದು. ಮತ್ತೆ ಸುಖಕ್ಕೆ ಎಂದೂ ಬ್ರ್ಯಾಕ್ ಇಲ್ಲ ಮತ್ತು ಲಿಮಿಟ್ ಇಲ್ಲ. ಪರಮಸ್ಯ ಪುಂಸಃ ಬ್ರಹ್ಮ ಇದಿ, ಅತೀತ ಅನಾಗತ ವರ್ತಮಾನ ಬ್ರಹ್ಮಾದಯ ಶ್ರವಣಾದಿಭಿ ಯತಮಾನತ್ವಾದ್ಯತಯ. ಆತನನ್ನ ಬ್ರಹ್ಮ ಇದಿ, ಪರಮಾತ್ಮನ ಬ್ರಹ್ಮ ಅಂತ ತಿಳಿದಿದ್ದಾರೆ. ಪರಮಸ್ಯ ಪುಂಸಃ ಭಗವತಃ ಪದಂ, ಪರಮಾತ್ಮನಾದ ಪರಮಪುರುಷನಾದ ಬ್ರಹ್ಮ ಅನ್ನೋ ಶಬ್ದದಿಂದ ವಾಚ್ಯನಾದ ಆತನ ಸ್ವರೂಪವನ್ನು ಯಾರು ತಿಳಿತಾರೆ ಅಂದರೆ ಯತಯಃ, ಯತಯಃ ಸಮ್ಯಕ್ ನಿಶಾಮ್ಯ, ಯತಿಗಳಾದವರು ಕಾಣ್ತಾರೆ ಅಂತ ಹೇಳಿದರು. ಯತಿಗಳು ಕಾಣ್ತಾರೆ ಅಂದರೆ ಯಾರು ಅಂದರೆ, ಯತಿಗಳು ಅಂದರೆ ಇಂದ್ರಿಯ ನಿಗ್ರಹವನ್ನು ಹೊಂದಿದವರು, ಯತನಶೀಲರು ಮತ್ತು ಜಿತೇಂದ್ರಿಯರು ಅಂಥವರು ಇತನನ್ನು ಕಾಣ್ತಾರೆ. ಯಾರು ಅವರು ಅಂದರೆ ಬ್ರಹ್ಮಾದಯ, ಅತೀತ ಅನಾಗತ ವರ್ತಮಾನ ಬ್ರಹ್ಮಾದಯ ಶ್ರವಣಾದಿಭಿ ಯತಮಾನತ್ವಾದ್ಯತಯ. ಯಾರು ಹೆಚ್ಚು ಪ್ರಯತ್ನವನ್ನು ಪಡ್ತಾರಲ್ಲ ಏನಂತ ಕರೀತಾರೆ ಅವರಿಗೆ, ಯತಿಗಳು ಅಂತೇಳಿ. ಹೆಚ್ಚು ಪ್ರಯತ್ನಿಸಿದರು, ಯಾವುದರಲ್ಲಿ ಪ್ರಯತ್ನಿಸಿದರು ಅಂತ ಹೇಳಿದರೆ, ಈ ಸಂಸಾರವನ್ನು ಗೆಲ್ಲಲೇಬೇಕು ಅಂತ ಹಠದಿಂದಾಗಿ ಬೇರೆ ಎಲ್ಲವನ್ನೂ ತ್ಯಾಗ ಮಾಡೋದ್ರಿಂದ ಯತಯ ಅಂತ ಹೆಸರು. ಸಾಧನ ಪರಿಪಾಕೇನ, ಬ್ರಹ್ಮದೇವರು ಯತಿಗಳಲ್ಲ ಅಂತ ಹೇಳಬಾರದು. ಬ್ರಹ್ಮದೇವರು ಎಂಥವರವರು, ದೇವತೆಗಳಿಗೇ ಸಾಮಾನ್ಯ ಎಲ್ಲ ಆಶ್ರಮ ಇರುತ್ತೆ. ಬ್ರಹ್ಮದೇವರಂತೂ ಜೀವೋತ್ತಮರಾದ್ರಿಂದ ಅವರು ಮೂಲ ರೂಪದಲ್ಲೂ ಯತಿಗಳು ಅಂತ ಕರೆದು ಯತಿಗಳು ಹೌದು ಇದು ಹೌದು. ಯಮೇನ ಅಧಿಕೃತ ಸಾಧನ ಪರಿಪಾಕೇನ ಯತ್ ಸಮ್ಯಕ್ ನಿಶಾಮ್ಯ, ಅವರಂತೆ ನೋಡಿ. ನಿಶಾಮ್ಯ ನಿಶಾಮ್ಯ, ನಿಶಾಮ್ಯ ಅಂದರೆ ಕೇಳಿ, ನಿಶಾಮ್ಯ ಅಂದರೆ ನೋಡಿ. ಆತನ ನೋಡಿಬಿಟ್ಟು ದರ್ಶನ ಮಾಡಿಬಿಟ್ರೆ, ಇಂದ್ರಃ ಸುಧಾಂ ಪ್ರಾಪ್ಯ ನಿಪಾನ ಖನಿತ್ರ ಕೂಪಖನನ ಸಾಧನಂ ಕುದ್ದಾಲಾತಿ ಇವ ಯಮೇನ ಅಧಿಕೃತೋ ಲೋಕಃ ನರಕಾಖ್ಯಃ ತಸ್ಯ ಹೇತುಂ ಸಂಸಾರಂ ಜಹ್ಯುಃ ತ್ಯಜಂತಿ. ಇಂದ್ರದೇವರು ಸುಧಾಂ ಪ್ರಾಪ್ಯ, ಅಮೃತ ಪ್ರಾಶನ ಮಾಡಿದ ಮೇಲೆ ಬೇರೆ ಯಾವುದು ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲಿಲ್ವೋ, ಆ ರೀತಿಯಲ್ಲಿ ಯಮಲೋಕಕ್ಕೆ ಕಾರಣವಾದಂಥ ಭಯ ಅವತ್ತವ್ರು ಇರೋದೇ ಇಲ್ಲ. ಬ್ರಹ್ಮದರ್ಶನವಾದವರಿಗೆ ಯಾವ ಭಯ ಇಲ್ಲ. ಪ್ರಾಪ್ಯ ನಿಪಾನ ಖನಿತ್ರಂ ಕೂಪಖನನ ಸಾಧನಂ ಕುತ್ತಾಲಾದೀವ ಯಮೇನ ಅಧಿಕೃತೋ ಸ್ನೇಹ ಲೋಕೋ ನರಕಾದಯ ತಸ್ಯ ಹೇತು. ಅದು ಸ್ವಾರಸ್ಯ ಏನಂದ್ರೆ, ಅಮೃತ ಸಿಕ್ಕವರು ಬಾವಿ ತೊಡ್ತಾರ ಅಂತ ಅರ್ಥ. ಅಮೃತ ಸಿಕ್ಕವರು ಬಾವಿ ತೊಡ್ತಾರ? ಇಂದ್ರದೇವರು ಹೇಗೆ ಅಮೃತ ಸಿಕ್ಕಮೇಲೆ ನಿಶ್ಚಿಂತರಾಗಿಬಿಟ್ರು, ಆ ರೀತಿ ದೇವರನ್ನು ಕಂಡಮೇಲೆ ಏನು ಬೇಕಿಲ್ಲ ಅವ್ರಿಗೆ, ಯಾವ ಸಾಧನಗಳು ಏನಾಗುತ್ತೆ ಅಲ್ಲಿಗೆ, ನಿರರ್ಥಕ. ಗುರಿನೇ ಬಿಟ್ಟಿದ್ರೆ ಇನ್ಯಾಕೆ ಯೋಚನೆ ಅಂತ ಅರ್ಥ. ಗುದ್ದಾಲ ಅಂತ ಹೇಳಿದ್ರೆ ಇದು ಖನಿತ್ರ, ಖನಿತ್ರ ಅಂದರೆ ಗುದ್ದಲಿ ಮೊದಲಾದವು. ಗುದ್ದಾಲ ಗುದ್ದಲಿ, ಈಗ ಹೊಡಿತಾರಲ್ಲ ಅಗಿರಕ್ಕೆ ಗುದ್ದಲಿನೇ ಬೇಕು. ಮಣ್ಣು ಬಾಚಲಕ್ಕೆ ಬಾಚಿ ಅಂತ ಕರೀತಾರೆ. ಒಂದೊಂದಕ್ಕೂ ಬೇರೆ ಬೇರೆ ಹೆಸರುಗಳು. ಯಮೇನ ಅಧಿಕೃತೋ ಲೋಕಃ ನರಕಾಖ್ಯಃ ತಸ್ಯ ಹೇತುಂ ಸಂಸಾರ. ಯಮಲೋಕಕ್ಕೆ ಕಾರಣವಾದ ಸಂಸಾರ, ಆ ಸಂಸಾರ ಹೆಸರೇನು? ಸಂಸಾರಂ ಜಹ್ಯುಃ ತ್ಯಜಂತಿ. ಪರಮಸ್ಯ ಪುಂಸಃ ನಾರಾಯಣಸ್ಯ ಪದಂ ಸ್ವರೂಪಂ ತದ್ವೈ ತಾದೃಕ್ ಲಕ್ಷಣಕಂ ಹಿ ಇತ್ಯನ್ವಯ. ಇದೇ ನಿರ್ಮಾಣ ಮೋಹಃ ಚಿತ್ತಸಂಗದೋಷಃ ಅಧ್ಯಾತ್ಮನಿತ್ಯಃ ವಿನಿವೃತ್ತ ಕಾಮಃ ದ್ವಂದ್ವೈರ್ವಿಮುಕ್ತಃ ಸುಖ ದುಃಖ ಸಂಜ್ಞೈ ಗಚ್ಛಂತ್ಯ ಮೂಢಾಃ ಪದಮವ್ಯಯಂ ತತ್. ಅಲ್ಲೂ ಪದ ಇಲ್ಲೂ ಪದ, ಪರಮಾತ್ಮನ ಪದವನ್ನು ಸ್ವರೂಪವನ್ನು ತಿಳಿಯಲಿಕ್ಕೆ ಇಂಥವರಿಗೆ ಸಾಧ್ಯ ಬರುತ್ತೋ, ಯಾರ್ಯಾರೇ ತಿಳಿಯಲಿಕ್ಕಾಗೋದಿಲ್ಲ. ತದ್ವೈ ತಾದೃಕ್ ಲಕ್ಷಣಂ ಹಿ ಇತಿ ಅನ್ವಯ. ಇಂದ್ರ ಈಶ್ವರ ಧನವಾನ್ ಸುಧಾಂ ಅಮೃತಂ ಜಲಂ ಪ್ರಾಪ್ಯೇತಿವ. ಇಂದ್ರ ಶಬ್ದಕ್ಕೆ ಎರಡು ಅರ್ಥವನ್ನು ಹೇಳಿದರು. ಒಂದರ್ಥ, ಇಂದ್ರದೇವರು ಅಮೃತ ಪ್ರಾಶನ ಮಾಡಿದ ಮೇಲೆ ಹೇಗೆ ಬೇರೆ ಯೋಚನೆ ಮಾಡೋ ಪ್ರಸಂಗ ಬರಲಿಲ್ಲವೋ ಹಾಗೆ ಅಂತ ಅರ್ಥ. ಇನ್ನು ಇಂದ್ರ ಅಂದರೆ ಸಮರ್ಥ, ಧನವಾನ್ ಶ್ರೀಮಂತ. ಇದು ಪರಮೈಶ್ವರ್ಯ, ಭಾರಿ ಶ್ರೀಮಂತರಾದವರಿಗೆ ಅವ ಒಳ್ಳೆ ನೀರು ಸಿಗುತ್ತೆ, ಏನು ಬೇಕಾದ್ರೂ ತಗೊಳ್ಳೋ ಸಾಮರ್ಥ್ಯ ಇರುತ್ತೆ. ಅಂಥವರು ಅಯ್ಯೋ ಪ್ರಸಕ್ತಿ ಬರೋದಿಲ್ಲ, ಅಂದರೆ ಸಿದ್ಧಿನೇ ಸಿಕ್ಕ ಮೇಲೆ ಮತ್ತೆ ಸಾಧನೆ ಮಾಡ್ತಾರೆ ಅಂತ ಅರ್ಥ. ಯಾವುದೋ ರಿಸರ್ವೇಷನ್ ಮಾಡ್ಸ್ಕೊಂಡು ಕಿತ್ತಿದ್ದೆ ಕೆಲಸಕ್ಕೆ ಹೋಗ್ಬೇಕು ಅಂತೇಳಿ, ಆರ್ಡರ್ ಬಂತು ಆಗಿದೆ ಅಂತೇಳಿ, ಮತ್ತೇನು ಯಾವ ರಿಸರ್ವ್ ಮಾಡ್ಸಿದ್ರೆ ಹೋಗ್ತೇನೆ ಅಂತ ಅರ್ಥನ? ಬಿಟ್ಬಿಡ್ತಾನೆ, ಯಾಕೆ ಕೆಲಸ ಆದಮೇಲೆ ಏನು ಹೋದ್ರೆ ಹೋಗಲಿ ಲಾಸ್ ಆದ್ರೆ ಆಗಲಿ ಅಂತ ಹೇಳ್ತಾರೆ, ರಿಫಂಡ್ ಕೊಡೋದ್ರೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗುರಿ ಆಗೋಗ್ಬಿಟ್ಟಿದೆ ಈಗಾಗಲೇ. ಆ ದೇವರನ್ನು ಕಂಡವನಿಗೆ ಬೇರೆ ಯಾವ ಸತಸ್ಯ ಕಾರ್ಯವನ್ನು ನವಿದ್ಯತೆ, ಅವನು ಮಾಡಬೇಕಾದ ಯಾವ ಪ್ರಸಂಗನೂ ಉಳಿಯೋದಿಲ್ಲ. ತದ್ವೈ ಪದಂ ಭಗವತಃ ಪರಮಸ್ಯ ಪುಂಸೋ ಬ್ರಹ್ಮೇತಿ ಯದ್ವಿದುಃ ಅಜಸ್ರ ಸುಖಂ ವಿಶೋಕಂ ಸಮ್ಯಂ ನಿಶಾಮ್ಯ ಯತಯೋ ಯಮಲೋಕ ಹೇತುಂ ಜಹ್ಯುಸ್ಸುಧಾಮಿವ ನಿಪಾನ ಖನಿತ್ರಮಿಂದ್ರಃ. ಸಶ್ರೇಯಸಾಮಪಿ ವಿಹುಃ ಭಗವಾನ್ ಯತೋ ಅಸ್ಯ ಭಾವಸ್ವಭಾವ ವಿಹಿತಸ್ಯ ಸತಃ ಪ್ರಸಿದ್ಧಃ. ದೇಹೇ ಸ್ವಧಾತು ವಿಗಮೇತು ವಿಶೀರ್ಯಮಾಣೇ ಯೋಮೇವ ತತ್ರ ಪುರುಷೋ ನ ವಿಶೀರ್ಯ ತೇಜಃ. ಸಹ ಶ್ರೇಯಸಾಮಪಿ ವಿಭುಃ ಭಗವಾನ್ ಯತಃ ಅಸ್ಯ ಭಾವಸ್ವಭಾವ ವಿಹಿತಸ್ಯ ಸತಃ ಪ್ರಸಿದ್ಧಃ. ದೇಹೇ ಸ್ವಧಾತು ವಿಗಮೇತು ವಿಶೀರ್ಯಮಾಣೇ ವ್ಯೋಮ ಇವ ತತ್ರ ಪುರುಷಃ ನ ವಿಶೀರ್ಯತೆ ಅಜಃ. ಇನ್ನೂ ದೇವರನ್ನೇ ಮುಂದುವರೆಸ್ತಾರೆ. ಇದಾನಿಂ ಏವಂವಿಧ ಭಗವಜ್ಞಾನಾಧಿಕಾರಿ ಸತ್ಪುರುಷ ಇತ್ಯಾಹ ಸಹಿತ. ದೇವರು ಹೀಗಿದ್ದಾನೆ, ಎಲ್ಲರಿಗೂ ತಿಳಿದಿರಕ್ಕಾಗೋದಿಲ್ಲ, ಸಜ್ಜನರು ಮಾತ್ರ ತಿಳಿತಾರೆ. ಎಷ್ಟೇ ಸುಂದರ ವಸ್ತುವಾಗಿದ್ದರೂ ಕೂಡ ಕಣ್ಣಿರಬೇಕು ನೋಡ್ಲಿಕ್ಕೆ, ಅದಕ್ಕೆ ಕಣ್ಣಿಲ್ಲದೆ ಹೋದರೆ ಹಾಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲವೋ, ದೇವರನ್ನು ನೋಡಬೇಕಾದ್ರೆ ಸಜ್ಜದಿರಿ ಮಾತ್ರ ಸಾಧ್ಯ. ನ ಕೇವಲಂ ಧರ್ಮಾದಿ ಸರ್ವಶ್ರೇಯಸಾಂ ವಿಹುಹು ಸ್ವಾಮಿ. ಈ ಲೋಕದಲ್ಲೇ ಈ ಸರ್ಕಾರಿ ಅಪಾಯಿಂಟ್ಮೆಂಟ್ ಆರ್ಡರ್ ಇದಾಗಿಬಿಡುತ್ತೆ, ಸೆಲೆಕ್ಷನ್ ಆಗಿಬಿಡುತ್ತೆ, ತಕ್ಷಣ ಅಪಾಯಿಂಟ್ ಮಾಡೋದಿಲ್ಲ. ಏನು ಮಾಡ್ತಾರೆ, ಅವನ ಕ್ರಿಮಿನಲ್ ಏನಾದರೂ ಇದೆಯೋ ಎಂಕ್ವೈರಿ ಮಾಡ್ತಾರೆ. ಫಸ್ಟ್ ಇದ್ರೆ ಪೊಲೀಸ್ ಎಂಕ್ವೈರಿ ಅವರಿಗೆ ಫೇಲ್ ಆದರೆ ಕಥೆ ಮುಗೀತು. ಅಂದರೆ ಲೋಕದ ಕೆಲಸಕ್ಕೆ ಇವ್ರಿಗೇನಿರಬೇಕು, ಇವರಿಗೆ ಏನಿರಬೇಕು, ಈ ರಾಗದ್ವೇಷಾದಿ ದೋಷಗಳಿರಬಾರ್ದು. ಇನ್ನು ಅಧ್ಯಾತ್ಮದ ಇದಕ್ಕೆ ಶುದ್ಧವಾಗಿರಬೇಕು. ಅದು ಸ್ವತಃ ನಾನ್ ಕ್ರಿಮಿನಲ್ಸಿ ಮಾತ್ರ ಹೇಗೆ ಈ ಸರ್ವಿಸು, ಹಾಗೆ ನಾನ್ ಕ್ರಿಮಿನಲ್ಸಿ ಮಾತ್ರ ಅಯೋಗ್ಯರಿಗೆ ಎಂದೂ ಕೂಡ ದೇವರ ಪ್ರವೇಶ ಇಲ್ಲ ದೇವರ ಹತ್ರ. ನ ಕೇವಲ ಧರ್ಮಾದಿ ಅದೇ ಮಡಿಯ ಕಾನ್ಸೆಪ್ಟ್ ಅಂದರೆ ಅರ್ಥ ಅದೇನೆ, ದೇವರ ಹತ್ರ ಮಡಿಲಿ ಹೋಗ್ಬೇಕನೇ ಅರ್ಥ. ಕಾಮಕ್ರಾಧೆ ಬಿಟ್ಟು ಹೋಗಿ ಮಾಡ್ತಾರೆ, ಎಲ್ಲ ಒಡಗಿಟ್ಟು ಮಡಿ ಉಟ್ಕೊಂಡು ಹೋಗಿಬಿಟ್ರೆ ಮಡಿಯಲ್ಲ, ಅದು ಸಾಂಕೇತಿಕ ಮಡಿ. ಒಳಗಿನ ಮಡಿ ಎಂಬ ಶುದ್ಧವಾದ ಮಡಿ, ಆಗದ್ವೇಷ ಇಲ್ಲದೆ ಹೋಗ್ಬಿಟ್ಟು ಅಂಥ ಮಡಿಗಿಂತ ದೊಡ್ಡ ಮಡಿ ಇಲ್ಲ, ಅದು ಸಂಕೇತ ಅಷ್ಟೇ. ಇದು ದೇವರು ಶುದ್ಧ, ಅದು ಮುಟ್ಬೇಕಾದ್ರೆ ಹೀಗಿರಬೇಕು, ತೋರಿಸೋ ಉದ್ದೇಶ ಅದು. ಕೇವಲಂ ಧರ್ಮಾದಿ ಸರ್ವಶ್ರೇಯ ಸ್ವಾಮಿ ಹೂ ಸ್ವಾಮಿ. ದೇವರು ಕಷ್ಟಪಟ್ಟು ಯಾಕೆ ತಿಳ್ಕೊಬೇಕು ಬಿಡಿ ಬಿಡಿ ಅಂತ ಕೇಳಿದರೆ, ಎಲ್ಲ ಶ್ರೇಯ ಸಿಗೋದು ಹತ್ತಿಂದನೇ. ಯಾಕೆ ಪರಮತ್ಯಾಗ ನಾವು ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ಬೆನಿಫಿಟ್ ಇರೋದಿಲ್ಲ, ಅದು ಇಷ್ಟು ಬೆನಿಫಿಟ್ ಇನ್ನೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಮಶ್ರೇಯಸಾಂ ನಿಧಿ ವಿಹು ಸ ಶ್ರೇಯಸಾಮಪಿ ವಿಹು. ಶ್ರೇಯಸ್ ಅಂದ್ರೆ ಏನೋ, ಪ್ರೇಯಸ್ ಶ್ರೇಯಸ್ ಅಂತೇಳಿ ಪರಲೋಕದ ಸುಖ, ಸಾತ್ಯಂತಿಕ ಸುಖಕ್ಕೆಲ್ಲ ಸ್ವಾಮೀಂದ್ರನೊಬ್ಬನೇನೆ. ವಿಹು ಭಗವಾನ್ ಯಥೋ ಅಸ್ಯ ಅಪಿತು ಫಲದಾತಾಚ, ಜೊತೆಗೆ ಸ್ವಾಮಿಯಾಗಿದ್ದಾನೆ ಫಲದಾತರು ಅವನೇ ಆಗಿದ್ದಾನೆ. ಅಧರ್ಮಾದಿ ಸರ್ವಶ್ರೇಯಸಾಂ ಶ್ರೇಯಸಾಮಪಿ ಇತಿವ ಸರ್ವ ಅಧರ್ಮಾದಿ ಸರ್ವಾಶ್ರೇಯಸಾಂ. ಮತ್ತೆ ಇನ್ನೊಂದು ಸ್ವಾಮಿ ಪರಮಾತ್ಮನ ವೈಶಿಷ್ಟ್ಯ ಅಂದರೆ ಏನು, ಎಲ್ಲ ಶ್ರೇಯಸ್ಸಿಗೂ ಅವನೇ ಸ್ವಾಮಿ, ಎಲ್ಲ ಅಶ್ರೇಯಸ್ಸಿಗೂ ಅವನೇ ಸ್ವಾಮಿ. ಶ್ರೇಯಸ್ಸಿಗೆ ಅವನು ಸ್ವಾಮಿ ಆದ್ದರಿಂದ ಅವನೇನು ಮಾಡ್ತಾನೆ, ಶ್ರೇಯಸ್ಸನ್ನು ಕೊಡ್ತಾನೆ. ಅಶ್ರೇಯಸ್ಸಿಗೆ ಸ್ವಾಮಿ ಆದ್ರಿಂದ ಅಶ್ರೇಯಸ್ ಬರದಂತೆ ನೋಡ್ಕೋತಾನೆ. ಗೊತ್ತಾಯ್ತಾ, ಅಶ್ರೇಯಸ್ಸನ್ನು ತಡೆಯಲು ಶಕ್ತಿನೂ ಇದೆ, ಶ್ರೇಯಸ್ಸನ್ನು ಕೊಡೋ ಶಕ್ತಿನೂ ಇದೆ. ಅದಕ್ಕಾಗಿ ಅಧರ್ಮಾದಿ ಸರ್ವ ಅಶ್ರೇಯಸ ಅಪಿ ಸ್ವಾಮಿ ಇತಿವ. ಭಗವಾನ್ ಅನಾದಿ ಕಾಲಮಾರಭ್ಯ ಹರಿಪ್ರಸಾದೇನ ಪರಿವೃದ್ಧೇನ ಭಾವಸ್ವಭಾವೇನ ಭಕ್ತಿ ಸ್ವಭಾವೇನ ವಿಹಿತಸ್ಯ ನಿರ್ಮಿತಸ್ಯ ಅಸ್ಯ ಸತಃ ಜೀವರಾಶೇ ಪ್ರಸಿದ್ಧ ಕರತಲಾಬಲಕವತ್ ಪ್ರತ್ಯಕ್ಷ ಆಸ್ಯಾದಿತಿ ಯತಃ ಅಥೋತ್ರ ಸಾತ್ವಿಕ ಪ್ರಕೃತಿ ಜೀವರಾಶಿ ತಾದೃಶ ಜ್ಞಾನಾಧಿಕಾರಿ ಭಾವಸ್ವಭಾವ ವಿಹಿತಸ್ಯ ಸ್ವತಃ ಪ್ರಸಿದ್ಧ. ಸಜ್ಜನ ಅಂದರೆ ಯಾರು ಅಂದರೆ, ಭಾವಸ್ವಭಾವ ವಿಹಿತಸ್ಯ ಭಕ್ತಿ ಸ್ವಭಾವ ಸ್ವರೂಪದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಭಕ್ತಿ ಸ್ವಭಾವ ಎಂಬುದೆಲ್ಲಿದೆ ಅದು ಸ್ವರೂಪದಲ್ಲೇ ಇದೆ ಅದನ್ನು ಹೇಳ್ತಾರೆ. ಅನಾದಿಕಾಲ ಆರಭ್ಯ ಹರಿಪ್ರಸಾದೇನ ಪರಿವೃದ್ಧೇನ ಭಾವಸ್ವಭಾವೇನ ಭಾವೋ ಭಕ್ತಿ ಸಮುದ್ದಿಷ್ಟ. ಬೇರೆ ಕಡೆ ಕೋಟ್ ಮಾಡ್ತಾರೆ ಆಚಾರ್ಯರು, ಭಾವ ಅಂದ್ರೇನು, ಭಕ್ತಿ. ಭಾವಸ್ವಭಾವ ವಿಹಿತಸ್ಯ ಸ್ವಾಭಾವಿಕವಾದಂತಹ ಭಕ್ತಿಯಿಂದ ಬರತಕ್ಕಂತಹ ಸ್ವಭಾವ ಇರೋದು ಯಾರು, ಬೇರೆಯವರಿಗೆ ಸಜ್ಜದಿರಿ ಮಾತ್ರ. ಜೀವರಾಶೇ ಪ್ರಸಿದ್ಧ ಕರತಲಾಮರ್ಕವತ್ ಪ್ರತ್ಯಕ್ಷ ಸ್ಯಾದಿತಿ ಯತಃ ಅಥೋ ಅತ್ರ ಸಾತ್ವಿಕ ಪ್ರಕೃತಿ ಜೀವರಾಶಿ ತಾದೃಶ ಜ್ಞಾನಾಧಿಕಾರಿ. ಅವರಿಗೆ ಪ್ರಸಿದ್ಧನಾಗ್ತಾನೆ, ಅವರಿಗೆ ಸ್ಪಷ್ಟ ಕಾಣಿಸ್ತಾನೆ ದೇವರ ಯೋಗ್ಯತೆ ತಕ್ಕಂತೆ. ಉಳಿದವರಿಗೆ ಕಾಣೋದಿಲ್ಲ. ದೇಹೇ ಸ್ವಧಾತು ವಿಗಮೇತು ವಿಶೀರ್ಯಮಾಣೆ. ಮತ್ತೊಂದು ಮಾತು ಹೇಳ್ತಾರೆ, ಏತೇನ ಉಕ್ತಾರ್ಥೇ ಜ್ಞಾನಿ ಪ್ರತ್ಯಕ್ಷಂ ಪ್ರಮಾಣ ಮುಕ್ತಂ ಭವತಿ. ದೇವರ ಬಗ್ಗೆ ಎರಡು ವಿಷಯ ಹೇಳಿದಾಗಾಯ್ತು, ನಮ್ಮೆಲ್ಲರ ಪಾಲಿಗೆ ಆಗಮ. ಇವರಿಗೆಲ್ಲ ಪ್ರತ್ಯಕ್ಷ, ಜ್ಞಾನಿಗಳಿಗೆಲ್ಲ ದೇವರು ಏನಾಗಿದ್ದಾನೆ, ಪ್ರತ್ಯಕ್ಷನಾಗಿದ್ದಾನೆ. ಜ್ಞಾನಿಗಳು ಕೇಳಿದವರು ಒಂದು ಗುಂಪು, ಕಂಡವರು ಒಂದು ಗುಂಪು. ಕಂಡವರು ಜ್ಞಾನಿಗಳು, ಕೇಳಿದವರು ಜ್ಞಾನಿಗಳು. ಆದರೆ ಕಂಡವರು ಹೆಚ್ಚು ಮುಖ್ಯತಃ ಜ್ಞಾನಿಗಳು ಅಂದರೆ ಕಂಡವರು, ಅನಂತರ ಜ್ಞಾನಿಗಳು ಅಂದರೆ ಕೇಳಿದವರು. ಪರೋಕ್ಷ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಅಂತ ಕರೀತಾರೆ. ಭಾವೋ ಭಕ್ತಿ ಪ್ರಣಾಮಶ್ಚ ಪ್ರಾವಣ್ಯಮಿ ಚಾದರಹ ಇತಿ. ತಕ್ಷಣ ಕೋಟ್ ಮಾಡಿದರು ಭಾವ ಶಬ್ದಕ್ಕೆ ಭಕ್ತಿ ಅಂತ ಯಾತಕ್ಕೆ ಅಂದರೆ ಆಚಾರ್ಯ ಕೊಟ್ಟ ಮಾತದು. ಭಾವ ಭಕ್ತಿ ಪ್ರಣಾಮಶ್ಚ ಪ್ರಾವಣ್ಯಮಿ ಚಾದರಂ ಪ್ರಮಣಂ ಕುರು ಮಾನಸ ಮೀಶ ಪದೇ. ಪ್ರಮಾಣಂ ಕುರು ಅಂದ್ರೇನು, ಭಕ್ತಿಯನ್ನು ಮಾಡು ಅಂತ ಅರ್ಥ. ದೇವರ ಪಾದದಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಪ್ರಮಾಣ ಕುರು, ಪ್ರಮಾಣಂ ಕುರು. ಪ್ರಾವಣ್ಯ ಪ್ರವಣಸ್ಯ ಭಾವ ಪ್ರಾವಣ್ಯ. ಉತ್ತಮಿತೋ ಅಸ್ಯ ಅನಿತ್ಯತ್ವೇನ ಕಥಂ ಉತ್ಪತ್ತಿ ಮತಃ ಅಸ್ಯ ಅನಿತ್ಯತ್ವೇನ ಕಥಂ ತಸ್ಯ ಪರಮಾತ್ಮ ಪ್ರಸಿದ್ಧಿ ಇತಿ ಇತರ ದೇಹ ಇತಿ. ಇನ್ನು ನಾವು ಉತ್ಪತ್ತಿ ಮತಃ ಅಸ್ಯ ಅನಿತ್ಯತ್ವೇನ ಕಥಂ ತಸ್ಯ ಪರಮಾತ್ಮ ಪ್ರಸಿದ್ಧಿ ಇತಿ. ನಾವೆಲ್ಲ ದೇಹ ಹೊಂದಿದ್ದೇವೆ, ಇದೆಲ್ಲ ದೇಹ ಹೋಗ್ತಕ್ಕಂಥ ದೇಹ, ಇಂಥ ಇದನ್ನು ಹೇಗೆ ದೇವರನ್ನು ನೋಡ್ತೇವೆ ಅಂದರೆ ಹೇಳ್ತಾರೆ, ದೇಹೇ ದೇಹೇ ಸ್ವಧಾತು ವಿಗಮೇತು ವಿಶೀರ್ಯಮಾಣೆ ವ್ಯೋಮೇವ ತತ್ರ ಪುರುಷೋ ನ ವಿಶೀರ್ಯ ತೇಜ. ಹೌದು, ದೇಹ ಅನಿತ್ಯವೇ ಹೊರತು ಒಳಗಿರೋ ಜೀವ ಅನಿತ್ಯ ಅಲ್ಲ. ಆದರೆ ನಿತ್ಯನಾದ ಪರಮಾತ್ಮನನ್ನು ಕಾಣಲಿಕ್ಕೆ ಏನು ಬೇಕು, ನಿತ್ಯನಾದ ಜೀವನೇ ಬೇಕು. ದೇಹದಿಂದ ನೋಡ್ತೇವೆ ಅಂತ ನಾವು ಹೇಳಲಿಲ್ಲ. ದೇಹ ಅಂಬದೇನದು ಅನಿತ್ಯನೇ. ಅದಕ್ಕೆ ದೇಹೇ ಸ್ವಧಾತು ವಿಗಮೇತು ವಿಶೀರ್ಯಮಾಣೆ ಸ್ವಾರಂಭಕಾಣಾಂ ಪೃಥಿವ್ಯಾಧಿ ಧಾತೂನಾಂ ವಿಗಮೇ. ಪೃಥ್ವಿ ಒಂದೊಂದೇ ಬಿಟ್ಟವರೆಗೆ ಶುರುವಾಗುತ್ತೆ. ವಿನಾಶ ಲಕ್ಷಣ ವಿಶ್ಲೇಷೆ ಸತಿ ದೇಹೇತು ವಿಶೀರ್ಯಮಾಣೆ ಸ್ವಕಾರಣೇಶು. ದೇಹ ಏನೋಗುತ್ತದೋ ಯಾವುದರಿಂದ ಬಂತು ಅಬಸೋಗುತ್ತೆ. ಅದಕ್ಕೆ ಏನಾಗ್ತಾರೆ ಅಲ್ಲಿಗೆ ಏನಾಗ್ತದೆ ಏನಾಗ್ತಾರೆ ಕರೀತ ಸತ್ತವನು ಪಂಚಭೌತಿಕ ದೇಹ ವಾಪಸ್ ಏನಾಗುತ್ತದ ಪಂಚಭೂತ ವಾಪಸ್ ಹೋಗ್ಬಿಡು. ಅದಕ್ಕೇನೆ ಪಾರ್ಥಿವ ದೇಹವನ್ನು ಬಿಟ್ಟರು ಅಂತ ಕರೆಯೋದು ಮಾತದು. ಅದಕ್ಕೆ ಹೇಳ್ತಾರೆ ಪಾರ್ಥಿವ ದೇಹ ಪೃಥ್ವಿ ಯಾವುದರಿಂದ ಬಂದಿರುತ್ತೋ ಅದ್ರಿಗೆ ವಾಪಸ್ ಹೋಗ್ಬೇಕು. ಬಂಗಾರದ ಆಭರಣ ಮಾಡಿಸಿದ್ದ ಅದನ್ನು ಡಿಸೈನ್ ಮಾಡಿ ಏನಾಗುತ್ತದ ಬಂಗಾರ ಆಗ ಮಣ್ಣಿಂದ ಮಾಡಿದ್ದು ಏನಾಗುತ್ತದ ಮಣ್ಣಾಗುತ್ತೆ. ಅದರಿಂದ ಪಂಚಭೌತಿಕ ದೇಹ ಏನಾಗಬೇಕು ಮತ್ತೆ ಮಣ್ಣಾಗುತ್ತೆ. ಆದರೆ ಜೀವ ಪಂಚಭೂತದಿಂದ ಮಾಡಲ್ಪಟ್ಟವನಲ್ಲ. ದೇಹ ಮಾತ್ರ ಪಂಚಭೂತದ್ದಾದ್ರಿಂದ ದೇಹ ಮಾತ್ರ ಜೀವ ಮಾತ್ರ ಏನಾಗಿರ್ತಾನೆ ಅವನು ನಾಶ ಹೊಂದೋದಲ್ಲಿ ನಿತ್ಯವಾಗಿರುತ್ತಾನೆ. ಆರಂಭಕಗಳು ಅಂದರೆ ಕಾರಣಗಳು ಅಂತ ಅರ್ಥ. ವಿಲೀಯಮಾನೇ ಸತಿ ತತ್ರ ದೇಹೇ ಸ್ಥಿತ ಪುರುಷ ಸ್ವಕರ್ಮಾನುಸಾರೇಣ ಪುರಾಣಿ ಸರನ್ ಸ್ವತೋ ಅಜಃ. ಅವನು ದೇಹದಿಂದ ದೇಹಕ್ಕೆ ಪುರುಷ ಪುರಾಣಿ ಸರನ್ನಿತಿ ಪುರುಷ ಅಂದರೆ ಪುರ ಅಂದರೆ ದೇಹ ನವದ್ವಾರೇ ಪುರೇ ದೇಹಿ. ಒಂದೊಂದು ದೇಹದಿಂದ ಶಿಫ್ಟ್ ಆಗ್ತಾ ಹೋಗ್ತಾರೆ. ಹೇಗೆ ಶರ್ಟ್ ಬಟ್ಟೆಗಳು ಬದಲಾಯಿಸ್ತಾರೆ ದೇಹ ಬದಲಾಯಿಸ್ತಾ ಹೋಗ್ತಾರೆ. ಒಂದು ಸ್ಕೂಲ್ ಕಾಲೇಜ್ ಚೇಂಜ್ ಮಾಡ್ತಾರೆ. ಸ್ಕೂಲ್ ಮುಗಿಸ್ದೆ ಹೈಸ್ಕೂಲಿಗೆ ಹೋದ ಹೈಸ್ಕೂಲಿಂದ ಕಾಲೇಜ್ಗೆ ಹೋದ ಹೇಗೋ ಸಂಸಾರದ ಬದಲಾವಣೆ ಬಂತಾ ಹೋಗ್ತಾರೆ. ದೇಹಗಳು ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ಸಾಧನೆ ಜಾಸ್ತಿ ಆಗಿದೆ ಅಂತ ಅರ್ಥ. ಈಗ ಸ್ಕೂಲ್ ಬಿಟ್ಟು ಕಾಲೇಜ್ಗೆ ಹೋದರೆ ಸಾಧನೆ ಮುಂದುವರಿದೆ ಅಂತ ಹೇಗೋನೋ ಆ ರೀತಿಯಲ್ಲಿ ದೇಹದಲ್ಲಿ ಸಾಧನೆ ಮಾಡ್ತಾ ಮಾಡ್ತಾ ಮುಂದೆ ಹೋಗಬೇಕು. ಅಲ್ಲೇ ಫೇಲ್ ಆದರೆ ಅಲ್ಲೇ ಕೂತಿರ್ತಾರೆ ಯಾವಾಗ ಅಲ್ಲೇ ಇರ್ತಾನೆ. ಮನೆ ಅಲ್ಲಿಂದನೂ ಕಳಿಸಿಬಿಡ್ತಾರೆ. ತತ್ರ ದೇಹ ಪುರುಷ ಸ್ವಕರ್ಮಾನುಸಾರೇಣ ಪುರಾಣಿ ಸರನ್ ಸ್ವತೋ ಅಜಃ. ಅಜಃ ಅಂದ್ರೇನು ಜನನ ವಿಧುರ ಜನನ ಇಲ್ಲದವನು. ಕೇವಲ ದೇಹಾಭಿಮಾನೇನ ಜಾಯಮಾನ ಯಥಾ ದೇಹೇ ಸ್ಥಿತಂ ಯೋಮನ ಅಭಿಶೀರ್ಯತೆ ತಥಾನ ವಿಶೀರ್ಯತೆ. ಇವತ್ತು ಗಡಿಗೆ ಹೊಡೆದ್ರೂ ಒಳಗಿರೋ ಆಕಾಶ ಹೇಗಿರುತ್ತೋ ದೇಹ ಹೋದ್ರೂ ಒಳಗಿರೋ ಜೀವ ಹೇಗಿರ್ತಾರೆ ಎಂಬ ದೃಷ್ಟಾಂತ ಕೊಟ್ಟರು. ವ್ಯೋಮ ಇವ ಆಕಾಶ ಹೇಗೆ ನಿರ್ವಿಕಾರವಾಗಿರುತ್ತೋ ಜೀವ ಏನಾಗಿರ್ತಾನೆ ಸ್ವರೂಪತಃ ಅನಾದಿ ನಿತ್ಯನಾಗಿದ್ದಾನೆ. ಏನು ಉತ್ತರ ಕೊಟ್ಟಾಗಾಯ್ತೀಗ ದೇಹ ದೇವರ ದೊಡ್ಡವನು ಅಂತೀರಿ, ತಿಳಿಯೋದು ಭಾರಿ ಕಷ್ಟ ಅಂತೀರಿ. ದೇಹ ನೋಡಿದ್ರೆ ಅನಿತ್ಯವಾದ ದೇಹ ಇದು. ನಾವಿದು ಏನು ತಿಳ್ಕೊತೀವಿ ದೇವರನ್ನ ಅಂದರೆ ಒಂದೇ ದೇಹದಲ್ಲಿ ತಿಳ್ಕೊ ಅಂತ ಹೇಳಲಿಲ್ಲ. ದೇಹ ಅಂದ ಅನೇಕ ದೇಹಗಳು ಬರುತ್ತೆ. ಈ ದೇಹ ಹೋದರೂ ಕೂಡ ಇನ್ನೊಂದು ದೇಹ ಒಂದೇ ಬರುತ್ತೆ. ಸೊ ಸಾಧನೆಗೆ ತೊಂದರೆ ಇಲ್ಲ. ಜೀವ ನಿತ್ಯ ಅದರ ಯೋಚನೆ ಇಲ್ಲ. ಪೆನ್ ಬರೀತಾ ಇರ್ತಾರೆ ಪಿಂಕ್ ಮುಗಿದೋದು ಏನು ಮಾಡ್ತಾರೆ ಬೇರೆ ಪೆನ್ ತೊಗೊಂಡು ಬರೀತಾನೆ ಹೋಗ್ತಾನೆ. ಅದನ್ನೇ ತೊಗೊಂಡು ಬರೀಬೇಕು ಅಂತ ಏನೂ ಇಲ್ಲ. ಅದೇ ಪೆನ್ಗೆ ಹಿಂಗೆ ಹಾಕಿದ್ರೆ ಏನಾಯ್ತು ಈಗ ಅಪಮೃತ್ಯು ಪರಿಹಾರ ಮಾಡಿದ ಲೆಕ್ಕ. ಹೋಗ್ತಿತ್ತು ಸ್ವಲ್ಪ ಹದಾರಿ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಅಷ್ಟೇ. ಪೂರ್ತಿ ಕೆಟ್ಟೆ ಹೋಗಿದೆ ಬಿಸಾಕ್ಬಿಟ್ಟು ಬೇರೆ ಪೆನ್ ತೊಗೋತಾರೆ ಅಷ್ಟೇ. ಆದ್ದರಿಂದ ಈ ಡೋಣ ನೋಡ್ತಾರೆ ಅದನ್ನು. ಯಾವ್ದು ಎಣ್ಣೆ ಇತ್ತು ಕುಳಿಗಟ್ಟಿದ್ರೆ ಅಪಮೃತ್ಯು ಬಂದಾಗ ತೆಗೆದು ಸರಿ ಹೋಗ್ಬಿಡಂತ. ಎಣ್ಣೆನೇ ಇಲ್ಲ ಎಷ್ಟು ಒಳ್ಳೆ ಬತ್ತಿ ಹಾಕಿದ್ರೆ ಏನಾಗುತ್ತದ ಆಯುಷ್ಯ ಅಷ್ಟೇ. ಎಷ್ಟಿರಬೇಕೋ ಅಷ್ಟೇ ಹೋದ ತಕ್ಷಣ ಬೋದು. ಯಾರಿಗೆ ಗೊತ್ತಾಗುತ್ತದ ನಮಗೆ ಗೊತ್ತಾಗುತ್ತೆ ಎಣ್ಣೆ ಇದೆಯಲ್ಲ ಅಂತ ಹೇಳುತ್ತಾನೆ. ಎಣ್ಣೆ ಕಾಲ ನೋಡ್ತಾನೆ ಅವನು. ಹಾಗೆ ಜ್ಞಾನಿಗಳಿಗೆ ನಮಗೆ ಗೊತ್ತಾಗಲ್ಲ ಯಾರಿಗೆ ಗೊತ್ತಾಗುತ್ತ ನಮ್ಮ ಆಯುಷ್ಯದ ಬಗ್ಗೆ. ಕಟ್ಟೋಂಗರಾಜನಂತವನೇ ಕೇಳಿದೆ ಎಷ್ಟು ಆಯುಷ್ಯ ಬ್ಯಾಲೆನ್ಸ್ ಇದೆ ಅಂತೆ. ಸಾಮಾನ್ಯವಾಗಿ ಗೊತ್ತಾಗೋದಿಲ್ಲ ಅಂತ ಕೈಮುತ್ತೆ ಸಿದ್ಧ ನೋಡಿಕೊಂಡು ತಕ್ಷಣ ಓ ಆಯುಷ್ಯ ಇಷ್ಟೇ ಇದೆ ಆದ್ದರಿಂದ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅದರಿಂದ ಅಷ್ಟಲ್ಲೇ ಸಾಧನೆ ಮಾಡಬೇಕು. ಅಥೋ ದೇಹಶ್ಚೈವ ಉತ್ಪತ್ತಿ ಮರಣ ಧರ್ಮತ್ವ ಚೇತನಶ್ಚ ನಿತ್ಯತ್ವ. ದೇಹಕ್ಕೆ ಮಾತ್ರ ಉತ್ಪತ್ತಿ ಮರಣ ಇರೋದು, ಜೀವಕ್ಕೆ ಅದಿಲ್ಲ. ತಶ್ಚ ಪ್ರಸಿದ್ಧ ಪರಮಃ ಇತಿ ಅಂದರೆ ದೇವರವನಿಗೆ ಸಿಗೋದು ಆಶ್ಚರ್ಯ ಏನೋ ಅಲ್ಲ. ಅನೇನ ಪರಮಾತ್ಮಾಪಿ ವ್ಯಾಖ್ಯಾತ ತತ್ರ ಜೀವವತ್ ಅಭಿಮಾನ ನಿಮಿತ್ತ ಜನ್ಮಾದಿಮಾನಪಿ ನಭವತಿ ಇತಿ ವಿಶೇಷ. ಅನೇನ ಪರಮಾತ್ಮಾಪಿ ವ್ಯಾಖ್ಯಾತ. ಇಂದು ಜೀವ ಇದ್ದ ಪರಮಾತ್ಮನ ಆಗಿರಬೇಕು ಅಂತ ಅರ್ಥ. ತತ್ರ ಜೀವವತ್ ಅಭಿಮಾನ ನಿಮಿತ್ತ ಜನ್ಮಾದಿಮಾನಪಿ ನಭವತಿ ಇತಿ ವಿಶೇಷ. ದೇವರಿಗೂ ಜೀವರಿಗೂ ಏನು ವ್ಯತ್ಯಾಸ ಅಂದರೆ ಜೀವರಿಗೆ ಸ್ವರೂಪ ನಿತ್ಯ, ದೇಹಗಳ ನಿತ್ಯ. ದೇವರಿಗೆ ಸ್ವರೂಪ ನಿತ್ಯ, ದೇಹಗಳು ನಿತ್ಯ, ಅದು ವಿಶೇಷ. ದೇವರ ದೇಹಗಳು ಕೂಡ ಹುಟ್ಟು ಸಾವು ಹೊಂದೇ ಇಲ್ಲ, ಇದು ವ್ಯತ್ಯಾಸ. ಅತಏವ ದೃಷ್ಟಾಂತೇನ ಹರೇಹೇ ಶಶ್ವತ್ ಪ್ರತಿಬೋಧಾದಿ ರೂಪತ್ವಂ ನ ವಿಘಟನೀಯಮಿತಿ ಭಾವ. ಸಶ್ರೇಯಸಾಮಪಿ ವಿಹು ಭಗವಾನ್ ಯತೋಶ್ಯ ಭಾವಸ್ವಭಾವ ವಿಹಿತಸ್ಯ ಸತಃ ಪ್ರಸಿದ್ಧ ದೇಹೇ ಸ್ವಧಾತು ವಿಗಮೇತು ವಿಶೀರ್ಯಮಾಣೇ ವ್ಯೋಮೇವ ತತ್ರ ಪುರುಷೋ ನ ವಿಶೀರ್ಯ ತೇಜ. ಸೋಯಂ ತೇಭಿ ಇತಸ್ತಾತ ಭಗವಾನ್ ವಿಶ್ವಭಾವನಃ ಸಮಾಸೇನ ಹರೇರ್ ನಾಣ್ಯಂ ಅನ್ಯಸ್ಮಾತ್ ಸದಸಚ್ಚಯತ್. ಇದಿಷ್ಟೇ ಉಪಸಂಹಾರ ಮಾಡ್ತಾರೆ. ಇಷ್ಟೊತ್ತು ನಾರದ ಏನು ಪ್ರಶ್ನೆ ಮಾಡಿದ್ರು, ಇಷ್ಟು ದೀರ್ಘವಾಗಿ ಉತ್ತರ ಕೊಟ್ಟರು ಅವ್ರ ಪ್ರಶ್ನೆಗೆ. ಉತ್ತರ ಕೊಟ್ಟು ಮುಕ್ತಾಯ ಮಾಡ್ತಿದ್ದಾರೆ. ಸಹಾಯಂ ತೇ ಅಭೀತಃ ತಾತ ಭಗವಾನ್ ವಿಶ್ವಭಾವನಃ. ಭೂತಾತ್ಮ ಭೂತಭಾವನ ಹೇಗೋ ವಿಶ್ವಭಾವನಃ. ವಿಶ್ವವನ್ನೇ ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮ ಇದ್ದಾನಲ್ಲ ಭಗವಾನ್ ನಾರಾಯಣ ಇದ್ದಾನಲ್ಲ ಅವನ ಬಗ್ಗೆ ತೇ ಅಭೀತ ಇಷ್ಟೊತ್ತು ನೀನು ಹೇಳಿದ್ದೆ. ತಾತ ಅಂದರೆ ಮಗು ಅಂತ ಅರ್ಥ, ಪುತ್ರ ಅಂತಲೂ ಅರ್ಥ. ಬ್ರಹ್ಮದೇವರಿಗೆ ನಾರದ ಮುನಿ ಮಕ್ಕಳಾದ್ದರಿಂದ ಮಗನೇ ಅಂತಲೂ ಅರ್ಥ. ಸಮಾಸೇನ ಇಷ್ಟೊತ್ತು ಕೇಳಿದ ಹರಿಯ ಮಹಿಮೆ ಇದು. ಅದು ವಿಸ್ತಾರವಾಗಿ ಹೇಳಿದ್ದಲ್ಲ, ಸಮಾ ಸಂಕ್ಷಿಪ್ತವಾಗಿ ಹೇಳಿದ್ದಷ್ಟೇ. ಸಮಾಸೇನ ಹರೇಹೇ ನಾ ಅನ್ಯಂ ಅನ್ಯಸ್ಮಾತ್ ಸದಸಚ್ಚಯತ್. ದೇವ ದೇವ ನಮಸ್ತುಭ್ಯಂ ಹೇಳ್ತಾರೆ. ಎಲ್ಲಿ ಶುರು ಮಾಡಿದ್ರು ನಾ ಪ್ರಶ್ನೆನ ಅವರು ಅಲ್ಲಿ ಶುರು ಮಾಡಿ ಹಿಂದೆ ನೆನಪು ಮಾಡ್ತಾರೆ. ದೇವ ದೇವ ನಮಸ್ತುಭ್ಯಂ ಇತ್ಯೇ ಆರಭ್ಯ ಪ್ರಶ್ನೆ ಪ್ರತಿವಚನಾಭ್ಯಾ ಮುಕ್ತಮರ್ಥಂ ಉಪಸಂಹರತಿ ಸೋಯಮಿತಿ. ಅಲ್ಲಿಂದ ಪ್ರಶ್ನೆ, ಅದು ನಾರದರ ಪ್ರಶ್ನೆ, ಅನಂತರ ಕೊಟ್ಟ ಉತ್ತರ. ಆ ಪ್ರಸಂಗ ಮುಕ್ತಾಯ ಮಾಡ್ತಾರೆ. ಸೋಯಮಿತಿ ಸಮಾಸೇನ ಸಂಕ್ಷೇಪೇಣ. ಸಮಾಸ ಅಂತ ಯಾತಕ್ಕೆ ಕರೀತಾರೆ? ಚಿಕ್ಕದು ಮಾಡಿದಾಗ ಸಮಾಸ ಆಗುತ್ತೆ, ಗೊತ್ತಾಯ್ತು? ದೊಡ್ಡದು ಮಾಡಿದಾಗ ವಿಗ್ರಹ ಅಂತ ಕರೀತಾರೆ. ಬಿಡಿಸಿಬಿಟ್ರೆ ವಿಗ್ರಹ, ಕೂಡಿಸಿದ್ರೆ ಸಮಾಸ. ರಾಜನ ಕಡೆಯವರು ಬಂದರು, ರಾಜಪುರುಷರು ಬಂದರು ಅಷ್ಟೇ. ರಾಜನ ಪುರುಷರು ಬಂದರು, ರಾಜಪುರುಷರು ಬಂದರು, ಏನಾಯ್ತು? ಸ್ವಲ್ಪ ಚಿಕ್ಕದಾಯ್ತು, ಗೊತ್ತಾನೆ? ಚಿಕ್ಕದಾಗ್ತಾ ಹೋದಂತೆ ಪೀತಾಂಬರವನ್ನು ಹುಟ್ಟವನು ದೊಡ್ಡದಾಗ ಪೀತಾಂಬರ ಅಂದರೆ ಮುಗಿದೋಯ್ತು, ಕಡಿಮೆ ಆಗ್ತಾ ಬರುತ್ತೆ ಯಾವಾಗಲೂ ಕೂಡ. ಅದಕ್ಕೆ ಸಮಾಸ ಬಿಡಿಸಿದಾಗ ವಿಸ್ತಾರ ಆಗುತ್ತೆ. ಸಮಾಸೇನ ಏತಾವತ್ ಜ್ಞಾನಂ ಸರ್ವಥಾನ ವಿಸ್ಮರ್ತವ್ಯತಿ ಭಾವೇನ ಹರೇ ರೀತಿ. ಇದು ಅಂತಿಂತ ಜ್ಞಾನ ಅಲ್ಲ, ಎಂದನ್ನು ಮರೆಯಲಾರದಿರ್ಬೋದು. ಸಶಬ್ದ ಏವಾರ್ಥೆ ನಾಣ್ಯಂ ಅನ್ಯಸ್ಮಾತ್ ಸದಸಚ್ಚಯತ್. ಯತ್ ಸದಸತ್ ಕಾರ್ಯಕಾರ ಕಾರಣಾತ್ಮಕಂ ಜಗತ್ ತತ್ ಸರ್ವಸ್ಮಾತ್ ಅನ್ಯಸ್ಮಾತ್ ವಿಲಕ್ಷಣಾತ್ ಹರೇಹೇ. ಮತ್ತೆ ನಾಣ್ಯತ್ ಭಿನ್ನಂನ, ಈ ಪರಮಾತ್ಮನ ಪರಮಾತ್ಮನ ಹಿರಿಮೆ ಇದೆಯಲ್ಲ, ಇದೆಷ್ಟು ಕೂಡ ಏನಿದೋ. ಕಾರಣಾತ್ಮಕಂ ಜಗತ್ ತಸ್ ಅನ್ಯಂ ಅನ್ಯಸ್ಮಾತ್ ವಿಲಕ್ಷಣಾತ್ ಹರೇಹೇ ನಾಣ್ಯತ್ ಭಿನ್ನಂನ. ಈ ಜಗತ್ತು ಈ ದೇವನ ಬಿಟ್ಟಿರಲಿಕ್ಕಾಗೋದಿಲ್ಲ, ತಿಳ್ಕೊಳ್ಳೇಬೇಕು. ಹೇಗೆ ಮೀನು ನೀರನ್ನ ಬಿಟ್ಟಿರಲಿಕ್ಕಾಗೋದಿಲ್ವೋ, ಜೀವ ಏನು ಯಾರನ್ನ ಬಿಟ್ಟಿರಲಿಕ್ಕಾಗೋದಿಲ್ಲ, ದೇವ್ರನ್ನ ಬಿಟ್ಟಿರಲಿಕ್ಕಾಗೋದಿಲ್ಲ. ಏತದುಕ್ತಂ ಭವತಿ ಸ್ವತಃ. ಯಾತಕ್ಕೆ ಅಲ್ಲಿ ಪದಗಳೇನಿದೆ ಅಲ್ಲೀಗ? ಸ ಅಪಿ ಎಲ್ಲಿದೆ ಪದ? ಅವೆಲ್ಲ ಏನವು? ಸಾಮಾನ್ಯ ಕಂಜಂಕ್ಷನ್ಸ್ ಅಂತ ಕರೀತಾರೆ. ವಾಕ್ಯಕ್ಕೆ ಕಂಜಂಕ್ಷನ್ ಕೊಡೋವು ಅಷ್ಟೇ ಅದ್ರ ಕೆಲಸ. ಅದು ಸಾಮಾನ್ಯ ಪರ್ಪಸ್, ಅದು ವಿಶೇಷ ಪರ್ಪಸ್ನಲ್ಲಿ ಬೇರೆ ಅರ್ಥ ಕೊಡುತ್ತೆ. ಸ್ಟಡಿ ವೆಲ್ ಅಂಡ್ ಪಾಸ್ ದಿ ಎಕ್ಸಾಮಿನೇಷನ್ ಅಂದ್ಬಿಟ್ಟು, ಸ್ಟಡಿ ವೆಲ್ ಅಂಡ್ ಪಾಸ್ ಅಂದ, ಗೊತ್ತಾಯ್ತಾ? ಬ್ರಿಂಗ್ ದಟ್ ಬ್ರಿಂಗ್ ಹಿಮ್ ಅಂಡ್ ದ ಹಿಮ್ ಆಲ್ಸೋ ಅಂತ ಹೇಳಿದ. ಅಲ್ಲಿ ವ್ಯತ್ಯಾಸ ಬೇರೆ, ಬರೀ ಇಬ್ಬರು ತೋಮ ಅಂತ ಅಷ್ಟೇ ಅರ್ಥ. ಇಲ್ಲ ಹಾಗಲ್ಲ, ಸ್ಟಡಿ ವೆಲ್ ಅಂಡ್ ಪಾಸ್ ದಿ ಎಕ್ಸಾಮಿನೇಷನ್ ಅಂದರೆ, ಇಫ್ ಯು ಸ್ಟಡಿ ವೆಲ್ ದೆನ್ ಓನ್ಲಿ ಯು ವಿಲ್ ಪಾಸ್ ದಿ ಎಕ್ಸಾಮಿನೇಷನ್ ಅಂತ. ಏನರ್ಥ ಬರ್ತದೆ ಈಗ? ಕಾರ್ಯಕಾರಣ ಭಾವ ಬಂತು. ಸೊ ಒಂದೇ ಚಕಾರಕ್ಕೆ ಸಾಮಾನ್ಯ ಅರ್ಥ ವಿಶೇಷ ಅರ್ಥ ಬಂತು. ಅಪಿಗೂ ಹಾಗೆ, ಅಪಿ ಅನ್ನೋದು ಅವರೂ ಬಂದ್ರಾ ಅಂತ ಹೇಳ್ತಾನೆ. ಬಂದ್ರಾ ಅಂತ ಹೇಳಿದಾಗ ಬರಬಾರ್ದಾಗಿತ್ತು ಅಂತ ಅರ್ಥ ಬರುತ್ತೆ. ಕೆಲವೊಮ್ಮೆ ಅವರು ಬರಲಿ ಅಂತ ಹೇಳಬೇಕಾದ್ರೆ ಬರೀ ಕೂಡಿಸೋದು. ಅದೆಲ್ಲ ಸಾಮಾನ್ಯವಾಗಿ ಕಂಜೆಕ್ಷನ್ಸ್ ಆದರೂ ಕೂಡ ಸಂದರ್ಭ ತಕ್ಕಂತೆ ಏನು ಮಾಡುತ್ತಾವೋ, ವಿಶೇಷ ಅರ್ಥ ಕೊಡೋ. ಯಾರ ಬಗ್ಗೆ ಉಪಯೋಗಿಸ್ತಾರೆ ಅನ್ನೋದ್ರ ಮೇಲೆ ಅರ್ಥವನ್ನು ಏನು ಮಾಡಬೇಕು ಅಂತ ತಿಳ್ಕೊಂಡಿರ್ಬೇಕು. ಯಾಕೆಂದ್ರೆ ಸೂಚನೆ ಅದೆಲ್ಲ ಕೆಲವು ಗೂಢ ಪದಾರ್ಥ ಇದ್ದಾಗ ಬಿಡಿಸಿಡೋದಿಲ್ಲ, ಅವನು ಏನು ಮಾಡಿಬಿಡ್ತಾರೆ, ಮತ್ತೇನು ಮಾತಾಡೋ ಗುಟ್ಟ ವಿಷಯ ಹೇಳ್ಬೇಕಾಗ ಅದನ್ನು ಅಂದ್ಬಿಡ್ತಾರೆ ಅಷ್ಟೇ. ಏನೋ ಹೇಳಿರ್ತಾರೆ, ಹ್ಞೂ ಅದು ಅದು ಅಂತಾರೆ ಅಷ್ಟೇ. ಅವ್ರಿಗೆ ಅರ್ಥ ಆಗಿ ಹುಡುಗರಿಗೆ ಅರ್ಥ ಆಗಲ್ಲ ಅದು ಅಂತ ಹೇಳಿಬಿಟ್ರೆ, ಮತ್ತೆ ಅವ್ರಿಗೆ ಮಾತ್ರ ಅರ್ಥ ಆಗೋದು, ಇವ್ರಿಗೆ ಏನಂತ ಗೊತ್ತಾಗಲ್ಲ, ಕೊನೆಗೆ ಗೊತ್ತಾಗದೆ ಹೋಗ್ಬಿಡುತ್ತೆ. ಅವ್ರಿಗೆ ಮಾತ್ರ ಗೊತ್ತಾಗಬೇಕು, ಅದು ವಿಶೇಷ ಮಾತ್ರ ಶೈಲಿ ಅದು. ಅದೇ ರೀತಿ ಶಾಸ್ತ್ರದಲ್ಲಿ ಅಪಿತು ಬಂದಾಗಲೂ ಅರ್ಥ ಇರುತ್ತೆ. ಉದಾಹರಣೆಗೆ ಬಂಗಾರದಲ್ಲಿ ಹುಕ್ಕಿಗೂ ಬೆಲೆ ಇದೆ ತಾನೆ, ಹುಕ್ಕು ಅಂತ ಬಿಸಾಕ್ಬಿಡ್ತಾರೆ, ಹುಕ್ಕಿಗೆ ಎಷ್ಟು ವ್ಯಾಲ್ಯೂ ಇದೆ ಮತ್ತೆ? ಅದು ಅಷ್ಟೇ ಗೋಲ್ಡು ಆಕಾರ ಆಗಿದ್ರೂ ಹುಟ್ಟಿ ಹುಕ್ಕಿ ಬಂಗಾರದ ಪದ ಸರದಲ್ಲಿ ಪ್ರತಿಯೊಂದು ಕೂಡ ಹೇಗೆ ವ್ಯಾಲ್ಯೂಯಬಲ್ಲೋ, ಈ ಶಾಸ್ತ್ರ ಎಲ್ಲ ಸುವರ್ಣ ಇದು. ಪ್ರತಿಯೊಂದು ಚಾಗಳು ಚೌಗಳು ಹುಕ್ಕುಗಳಿದ್ದಾಗ ಅಷ್ಟವೆಲ್ಲ ಜಾಯಿನ್ ಮಾಡುತ್ತೆ, ಹುಕ್ಕು ಜಾಯಿನ್ ಮಾಡಿದಾಗ ಅದು ಕೂಡ ಏನವು, ಅವ್ರಿಗೆ ಉಳಿದೋರಿಗೆ ತಿಳ್ಕೊಂಡ್ಬಿಟ್ರು ಇವೆಲ್ಲ ವೇಸ್ಟ್ ಅಂತ ತೆಗೆದಾಕ್ಬಿಟ್ರು ಅಷ್ಟೆ. ಅವ್ರು ಬಾಯಿ ಬಿಟ್ಟು ಬರೀತಾರೆ ಸ್ಪಷ್ಟವಾಗಿ ಅರ್ಥ, ಚಕಾರ ವ್ಯರ್ಥ ಹೀಗೆಲ್ಲ ಬರೀತಾರ ಅವರು. ಇದು ಕಂಪ ವ್ಯರ್ಥ ವಿದ್ಯಾರಣ್ಯರ ಭಾಷೆ ಇದೇ ಮಾತು ಬರೆಯೋ, ವ್ಯರ್ಥ ವ್ಯರ್ಥ ಅಂತ ಏನು ಮಾಡ್ಬೇಕು ಅದಕ್ಕೆ, ನಿರರ್ಥಕ ವ್ಯರ್ಥ ಅಂತ ಬಂಗ ಅಂಗಡಿಯವ್ರು ಮಾಡ್ತಾರೆ ಕೆಲವು ಸಲ. ಇದು ವೇಸ್ಟ್ ತೆಗೆದಾಕ್ಬಿಟ್ರೆ ಅರ್ಥ ಇರೋದಕ್ಕೆ, ಇದು ಲವೇ ಆ ಕಡೆ ತಗೊಂಡ್ಬಿಟ್ಟಿರ್ತಾರೆ, ಇದೆಲ್ಲ ವೇಸ್ಟ್ ವೇಸ್ಟ್ ಅಂತ ಹಾಕೋದು ಆ ಕಡೆ ತೆಗಿತಾ ಇರೋ. ಅದು ಶಾಸ್ತ್ರಕ್ಕೆ ಬೆಲೆ ಇಲ್ಲ ಅಂತ ಬಿಡದಾಗುತ್ತೆ. ಲೌಕಿಕ ಮೆಟೀರಿಯಲ್ಗೆ ಎಷ್ಟು ಬೆಲೆ ಇರಬೇಕಾದ್ರೆ ಶಾಸ್ತ್ರದ ಯಾವ ಪದಕ್ಕೂ ಏನಂತ ಇಲ್ಲ ತಿಳ್ಕೊಬಾರ್ದು, ಅರ್ಥ ಇಲ್ಲ ಅಂತ ತಿಳ್ಕೊಬಾರ್ದು, ವಿಶೇಷ ಅರ್ಥನೇ ಹೇಳಬೇಕಂತ. ಚಶಬ್ದ ಇವಾರ್ಥೆ, ಈ ಚಶಬ್ದ ಯಾವ ಅರ್ಥದಲ್ಲಿ ಬಂತು? ಇವಾರ್ಥದಲ್ಲಿ ಬಂದಿದೆ. ಕೆಲವೊಮ್ಮೆ ಏವಾರ್ಥ, ಕೆಲವೊಮ್ಮೆ ಇವಾರ್ಥ, ಬರೀ ಅಪ್ಯರ್ಥ. ಕೆಲವೊಮ್ಮೆ ಅಪ್ಯರ್ಥ, ಇವಾರ್ಥ, ಚಾರ್ಥ ಅನೇಕ ಅರ್ಥ ಇರುತ್ತೆ. ಇಲ್ಲಿ ಏವಾರ್ಥದಲ್ಲಿ ಬಂದಿದೆ. ಯತ್ ಸದಸತ್ ಸದಸತ್ ಕಾರ್ಯಕಾರಣಾತ್ಮಕಂ ಜಗತ್ ತತ್ ಸರ್ವಾತ್ಮಾತ್ ಅನ್ಯಸ್ಮಾತ್ ವಿಲಕ್ಷಣಾತ್ ಹರೇಹೇ ನಾಣ್ಯದ್ ಭಿನ್ನಂನ ಏತದುಕ್ತಂ ಭವತಿ. ಸ್ವತೋ ಹರೇಹೇ ಭಿನ್ನಮಪಿ ತದಹೀನ ಸತ್ತಾದಿಮತ್ವೇ ಸ್ವಾತಂತ್ರ್ಯಾಭಾವೇನ ಅಭಿನ್ನಂ ಇವುಚ್ಯತೆ. ವೆರಿ ಇಂಪಾರ್ಟೆಂಟ್. ಒಂದು ಕಡೆ ಹೇಳೋದುಂಟು, ದೇವ್ ಜಗತ್ತು ದೇವರಿಂದ ಬೇರೆ ಅಲ್ರಿ ಇದು ಅಂತ ಹೇಳ್ಬಿಟ್ರು. ಇವರೇನು ತಿಳ್ಕೊಂಬಿಟ್ರೆ ಯಥಾ ಪ್ರಕಾರ ಒಂದೇನು ತಿಳ್ಕೊಂಬಿಟ್ರು. ಹಾಗಲ್ಲ ಅರ್ಥ, ಅದಕ್ಕೆ ಜಗತ್ತು ದೇವರಿಂದ ಬೇರೆ ಅಲ್ಲ ಅಂದ್ರೇನು, ಬೇರೆ ಬದುಕಲಿಕ್ಕೆ ಬರೋದಿಲ್ಲ ಅದಕ್ಕೆ ಅಂತ ಅರ್ಥ. ಗೊತ್ತಾಯ್ತು? ಅವರು ನಮ್ಮವರೇ ಅಂತ ಟಿಕೆಟ್ ತೊಗೊ ಏನಂತಾರೋ ನಮ್ಮವರೇ ಅಂತ ಹೇಳಿದಾಗ ಏನರ್ಥ? ಮತ್ತೆ ಕೇಳಕ್ ಹೋಗ್ಬೇಡಿ, ನಾವು ದುಡ್ಡು ಕೊಟ್ಟಿದ್ರೆ ಅದು ನಮ್ಮ ವ್ಯವಸ್ಥೆ ಅಂತ ಅರ್ಥ. ಸೊ ಜಗತ್ತು ದೇವ್ರನ್ನ ಬಿಟ್ಟಿರ್ಲಕ್ಕೆ ಆಗೋದೇ ಇಲ್ಲ, ಅದರಿಂದಾಗಿನೆ ಏನಂತ ಹೇಳ್ಬೇಕು, ಅದಕ್ಕೆ ದೇವರೇ ಅಂತ ಆಗ್ಲಿಲ್ಲ, ಅದರಿಂದ ಡಿಪೆಂಡೆಂಟ್ ಅಂತ ಆಗ್ಬೇಕು. ಇವರೇನ್ ತಿಳ್ಕೊಂಡ್ರು ಆಗಿದೆ, ಎರಡು ಒಂದೇ ಅಂತ ತಿಳ್ಕೊಂಡ್ಬಿಟ್ರು, ಎರಡು ಒಂದೇ ಅಲ್ಲ, ಡಿಪೆಂಡೆಂಟ್ ಅಂತ ಅರ್ಥ ಮಾಡ್ಬೇಕು. ಅದನ್ನ ಹೇಳ್ತಾರೆ ಅಭಿನ್ನಮಪಿ ಭಿನ್ನಮಪಿ ಅಭಿನ್ನಮೇವ ವಿಚ್ಯತೆ ಮತ್ತು ಸ್ವತಃ ಭೇದಾಭಾವ. ಪದ ಸರಿಯಾಗಿ ತಿಳ್ಕೋಬೇಕು. ದೇವರು ಹರೇಹೇ ನಾ ಅನ್ಯಂ, ಜಗತ್ ದೇವರಿಂದ ಬೇರೆ ಅಲ್ಲ ಅಂತ ಹೇಳಿದ್ರು. ದೇವರಿಂದ ಬೇರೆ ಅಲ್ಲ ಅಂದರೆ ಬಿಟ್ಟಿರೋ ಶಕ್ತಿ ಇಲ್ಲ. ಮೀನು ಹೇಗೆ ನೀರು ನೀರು ಬೇಕಾದ್ರೆ ಮೀನು ಬಿಟ್ಟಿರುತ್ತೆ, ಮೀನು ಇಲ್ಲದ ಹೋದ್ರೂ ನೀರಿರುತ್ತೆ, ಆದರೆ ನೀರು ಇಲ್ದವ್ರು ಮೀನು ಇರಲಿಕ್ಕಾಗೋದಿಲ್ಲ. ದೇವರಿಗೆ ಜೀವರಿ ಯಾರು ಬೇಕಾಗಿಲ್ಲ ಇರಲಿಕ್ಕೆ, ಆದರೆ ಜೀವರಿ ಮಾತ್ರ, ಪ್ರತಿ ಜೀವರಿಗೂ ದೇವರು ಬೇಕು. ಮತ್ತೆ ಎಷ್ಟೊತ್ತು ಎಷ್ಟು ಮೀನಿಗೆ ಎಷ್ಟೊತ್ತು ಬೇಕು ನೀರು? 24 hours ಬೇಕು. ಮತ್ತೆ ಹುಟ್ಟೋದು ಅಲ್ಲೇ, ಸಾಯೋದು ಅಲ್ಲೇ, ಕೊನೆಗೆ ಸ್ವಲ್ಪ ದೇವ್ರನ್ನ ಬಿಡೋದು, ಸ್ವಲ್ಪ ಬಿಡೋದು, ಸ್ವಲ್ಪ ಹೊರಗೆ ಬಂದು ಒಳಗೆ ಬರೋದಿಲ್ಲ. ಅದಕ್ಕೆ ಜಲಚರಗಳು ಅಂತ ಕರೀತೀವಿ, ವೆರಿ ಇಂಪಾರ್ಟೆಂಟ್. ಜಲಚರಗಳು, ಜಲಚರ ಜಲನ ಬಿಟ್ಟು ಹೇಗಿರೋದಿಲ್ಲ, ಜೀವರೆಲ್ಲ ಹೇಗಿರಬೇಕು, ದೇವ್ರು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಎಂದೂ ಕೂಡ ಅದಕ್ಕೆ ದೇವ್ರು ತೋರಿಸ್ತಾರೆ, ಮೀನು ಮಾತ್ರ ದುಷ್ಟಾಂತ ಯಾತಕ್ಕೆ ಇಟ್ಟಿದ್ದಾರೆ ಅಂದರೆ ಅದನ್ನ ನೋಡಿ ತಿಳ್ಕೊಂಡು ನಾನು ಬಿಟ್ಟಿರ್ಲಿಕ್ಕೆ ಆಗಲ್ಲ ನಿಮ್ಮ ಕೈಯಲ್ಲಿ, ತೋರಿಸೋದಕ್ಕೋಸ್ಕರ ಹೇಳಿರೋ. ಇವರೇನು ಮೀನು ಬಿಟ್ಟರೆ ಮೀನು ಬಿಟ್ಟರೆ ತಿಳ್ಕೊಂಡ್ರು ತಮ್ಮನ್ನು ಅರ್ಥ ಬಿಟ್ರು, ಮನೆಗೆ ಮೀನು ಬಿಟ್ಟರೆ ಹೇಗಿರೋ ನಾವು ನಮ್ಮ ಸ್ಥಿತಿ ಹಾಗೇ ಇದೆ ಅಂತ ಗೊತ್ತಾಗಬೇಕು. ನಮಗೆ ಇಲ್ಲೆಂದು ಗೊತ್ತಾಯ್ತು, ಈಗ ನೀರು ಬಿಟ್ಟು ಅರಿಲಿಕ್ಕಾಗಲ್ಲ, ಉಸಿರು ಬಿಟ್ಟು ನಾವಿರಲಿಕ್ಕಾಗಲ್ಲ, ಉಸಿರು ಬಿಟ್ಟಿರಲಿಕ್ಕಾಗತ್ತಾ? ಈಗ ಆ ನೀರಿನಲ್ಲಿ ಉಸಿರು, ಅಲ್ಲಿ ಅಲ್ಲಿ ಆಸಕ್ತಿ ಅದಕ್ಕಿದೆ, ಇಲ್ಲಿ ಈ ಉಸಿರಿದೆ. ಸೊ ಉಸಿರು ಬಿಟ್ಟಿರಲಿಕ್ಕೆ ಒಂದು ಕ್ಷಣ ಕೂಡ ಬಿಟ್ಟಿರಲಿಕ್ಕೆ ಹೇಗಾಗೋದಿಲ್ಲ, ಅಲ್ಲೂ ಕೂಡ ಏನಾಗೋದಿಲ್ಲ, ದೇವ್ರನ್ನ ಬಿಟ್ಟಿರಲಿಕ್ಕೆ ಆಗೋದು. ದೇವ್ರನ್ನ ಬಿಟ್ಟು ಅಕಸ್ಮಾತ್ ಬಿಟ್ಟ ಮೀನು ಹೊರಗೆ ತೆಗೆದು ಏನು ಮಾಡುತ್ತೆ? ಮೀನಾಗ ಒದ್ದಾಡ್ತಿರುತ್ತೆ. ನಾವು ಒದ್ದಾಡ್ತೀವಿ, ಅದು ದೇವ್ರನ್ನ ಬಿಟ್ಟಾಗ ಒದ್ದಾಡ್ತೀವಿ ಅಂತ. ಯಾವಾಗ ಒದ್ದಾಟ ಶುರುವಾಗಿರ್ತದೆ, ದೇವ್ರನ್ನ ಮರ್ತಿದ್ದೇವೆ ಅಂತ ಅರ್ಥ. ಗೊತ್ತಾಯ್ತಾ? ಈ ಫ್ಲಿಕ್ ಆಗ್ತಿದ್ರೆ ಕರೆಂಟ್ ಸರಿ ಇಲ್ಲ ಅಂತಾರಲ್ಲ, ಟಕಟಕ ಅಂತಿದ್ದಾಗಲೇ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಆ ಥರ ಒದ್ದಾಡ್ತಾರೆ ಅಂತ ಹೇಳ್ತಾರೆ. ಅದೇ ಎಷ್ಟು ಒದ್ದಾಡ್ತೀವಿ ಚಂಡಪಡಿಸ್ತಿರ್ತದೆ ಹಾಗೆ. ಅದೇ ದೇವ್ರನ್ನ ಮರ್ತಿದ್ರೆ ತಾಪತ್ರಯ ಬರುತ್ತೆ ಅಂತ ಹೇಳ್ತಾರೆ. ತಾಪತ್ರಯೇಣ ಸಂತಪ್ತಂ ಮೆದೇತ ಅಖಿಲಂ ಜಗತ್. ಅದು ಯಾರೋ ನೋಡ್ತಾರೆ, ತೊಗೊಂಡು ಮೀನು ನೀರಲ್ಲಿ ಹಾಕಿಬಿಡ್ತಾರೆ, ಮತ್ತೆ ಏನಾಗುತ್ತದೆ? ಅಯ್ಯೋ ಆರಾಮಿದ್ದು ಬಿಡ್ತದೆ. ಮತ್ತೆ ದೇವ್ರ ಮರ್ತವ್ರನ್ನ ಮತ್ತೆ ತೋರಿಸ್ಬಿಟ್ರೆ ಏನಾಗ್ತಾರೆ ಅವರು? ಮತ್ತೆ ಎಂಜಾಯ್ ಮಾಡಿ ಶುರು ಮಾಡ್ಬಿಡ್ತೀವಿ, ಎಲ್ಲ ಮರ್ತೋಗ್ಬಿಟ್ಟು. ಮನವೇ ಮಾಧವನ ಮರೆತುದರಿಂದ ದಣಿವಾಯಿತು ಹಿಂದೆ. ಎಲ್ಲೆಲ್ಲಿ ದುಃಖ ಆಗಿರುತ್ತೋ ಏನು ಮಾಡಿರ್ತೇವೆ ನಾವೀಗ? ದೇವ್ರನ್ನ ಮರ್ತಿದ್ದೇವೆ ಅಂತ. ಸಿಂಪಲ್ ಅಂತ, ನಾವೇನೋ ಮಾಡಿ ಅಂತ ಹೇಳ್ಕೊಂಬಿಡಿ, ಏನೇನೋ ಹುಡುಕ್ತಿರ್ತೀವಿ ಕಾರಣ. ಮುಖ್ಯ ಕಾರಣ ಏನೋ, ಆ ನೀರು ಒದ್ದಾಡ್ತಿರ್ತ ಟೆಸ್ಟ್ ಮಾಡ್ತಾ ಕೊಡೋದು ಮೀನಿನ ಏನಾಗಿರ್ಬೋದು. ಮೀನು ಅಷ್ಟೊತ್ತ ಸತ್ತ ಹೋಗ್ಬಿಡುತ್ತೆ, ಟೆಸ್ಟ್ ಮಾಡೋದಕ್ಕೆ ಏನು ಮಾಡೋ? ಇಮಿಡಿಯೇಟ್ಲಿ ಏನು ಮಾಡ್ಬೇಕು ಅದಕ್ಕೆ? ನೀರಲ್ಲಿ ಹಾಕಿದ ತಕ್ಷಣ ಬದುಕ್ಬಿಡುತ್ತೆ. ಅದಕ್ಕೆ ನಮ್ಮ ಎಲ್ಲ ಪ್ರಾಬ್ಲಮ್ಗೆ ರೆಮಿಡಿ ಯಾವುದು? ದೇವರನ್ನ ಧ್ಯಾನ ಮಾಡೋದು. ಧರ್ಮಾರ್ಥ ಕಾಮ ಮೋಕ್ಷಾಣ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ರವೀಮಿ ದೇವೇಶ ಶಿಶಿಕೇಶಾರ್ಚನ. ಎಲ್ಲ ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್ ಅಂದ್ರೆ ಏನು? ದೇವರ ಹೆಸರು ಅಷ್ಟೇ. ಅದು ತಿಳ್ಕೊಳ್ಳಿ, ಇವೆಲ್ಲ ಸುಮ್ಮನೆ ನೋಡಿದ ಕತೆ ಕಂಡ ಕಾಣುತ್ತೆ, ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಫ್ಯಾಕ್ಟ್ ಅದು. ಅದನ್ನು ತಿಳಿಸ್ತಾರೆ. ನಾವು ಸದೋ ಭೇದ ನಾಸ್ತ ತಸ್ಮಾತ್ ಸ ಹರಿಹಿ ಸ್ವತಂತ್ರ ಅನ್ಯತ್ ಅಸ್ಮದಾಧಿಕಂ ಸರ್ವಂ ತದಧೀನಮಿತಿ ವಿಜಾನೀಹಿ. ದೇವರೊಬ್ಬರೇ ಸ್ವತಂತ್ರ, ಉಳಿದವರೆಲ್ಲ ಯಾರೋ ಅವರ ಅಧೀನ. ಅದೇ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ತತ್ವ ಸಂಖ್ಯಾನ ತದಧೀನ ಸತ್ತಾಧಿಮತ್ವಾತ್ ತದಿಚ್ಯುಚ್ಯತೆ. ದೇವ ಜಗತ್ತನ್ನ ದೇವರೇ ಅಂತ ಯಾತಕ್ಕೆ ಕರೀತಾರೆ ಅಂದರೆ ದೇವರ ಅಧೀನದಲ್ಲಿರೋದ್ರಿಂದ. ತತ್ರ ಕಿಂ ಮಾನಮಿತ್ತೇತ ಚೋದ್ಯಂ ಸತ್ತಾದಿರಿಯತ್ ಸ್ವತೋ ವಿಷ್ಣೋ ತಸ್ಮಾದನ್ಯಸ್ಸ ಸರ್ವತಃ. ವಿಷ್ಣುವನ್ನು ಬಿಟ್ಟು ಯಾರಿಗೂ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟೆನ್ಸ್ ಇಲ್ಲ, ಅದರಿಂದಾಗಿನೇ ಎಲ್ಲವನ್ನೂ ದೇವರೇ ಅಂತ ಕರೀತಾರೆ ಹೊರತು ದೇವರವಾಗಿದ್ದಾರೆ ಅಂತ ಅರ್ಥ ಅಲ್ಲ. ಇತ್ಯಾದಿನ ಪರಿಹರ್ತವ್ಯಂ ಸೋಯಂ ತೇ ಅಭಿಹಿತಸ್ತಾತ ಭಗವಾನ್ ವಿಶ್ವಭಾವನಃ ಸಮಾಸೇನ ಹರೇರ್ ನಾಣ್ಯಂ ಅನ್ಯಸ್ಮಾತ್ ಸದಸಚ್ಚಯತೆ. ಯಾವುದೇ ಸತ್ತಿದ್ರೂ ದೇವರಧೀನ, ಅಸತ್ ಪದಾರ್ಥನೂ ದೇವರಧೀನ, ಮೂರ್ತ ಪದಾರ್ಥನೂ ದೇವರಧೀನ, ಅಮೂರ್ತ ಪದಾರ್ಥನೂ ದೇವರಧೀನ. ಇದಂ ಭಾಗವತಂ ನಾಮ ಎನ್ಮೇ ಭಗವತೋದಿತಂ ಸಂಗ್ರಹೋಯಂ ವಿಭೂತೀನಾಂ ತದೇತದ್ವಿಪುಲೀಕುರು. ಇದಂ ಭಾಗವತಂ ನಾಮ, ಇದೇ ಭಾಗವತ ಅಂದ್ರಿದೆ. ದೇವರಿಗೆ ಸಂಬಂಧಪಟ್ಟಿದ್ದು ಭಗವಾನ್ ಭಗವತ, ಇದಂ ಭಾಗವತಂ ದೇವರಿಗೆ ಸಂಬಂಧಪಟ್ಟಿದ್ದೆಲ್ಲ ಭಾಗವತ. ಎನ್ಮೇ ಭಗವತೋದಿ, ಇದು ದೇವರೇನ ಹೇಳಿದ್ದು. ಭಾಗವತದ ಎರಡು ಅರ್ಥ ಆಯ್ತು ಈಗ. ದೇವರಿಗೆ ಸಂಬಂಧಪಟ್ಟಿದ್ದು ಭಾಗವತ, ದೇವರೇ ಹೇಳಿದ್ದು ಭಾಗವತ. ಸೊ ಭಗವತಾ ಪ್ರೋಕ್ತಂ ಭಾಗವತಂ ಭಗವದ್ವಿಷೇಕಂ ಭಾಗವತಂ. ದೇವರಿಂದ ಬೈ ದಿ ಪೀಪಲ್, ಆಫ್ ದಿ ಪೀಪಲ್, ಫಾರ್ ದಿ ಪೀಪಲ್ ಅಂತಾರಲ್ಲ, ಹಾಗೆ ದೇವರಿಂದ ದೇವರ ಬಗ್ಗೆ ಹೇಳಲ್ಪಟ್ಟಂಥ ಗ್ರಂಥ ಇದು. ಅದಕ್ಕೆ ಭಾರಿ ಮಹತ್ವ ಬಂತು. ಸಂಗ್ರಹೋಯಂ ವಿಭೂತೀನಾಂ, ದೇವರ ವಿಭೂತಿಗಳ ಸಂಗ್ರಹ ಇಲ್ಲಿ ಶುರುವಾಗಿತ್ತು. ಈಗ ವರಾಹದ ರೂಪದಲ್ಲಿ ಎಲ್ಲ ಹೇಳ್ತಾ ಹೇಳ್ತಾ ಬಂದಿದ್ದಿರಲ್ಲ, ದೇವರ ವೈಭವ ಎಲ್ಲ ಹೆಡಿ ಆಯ್ತು. ಈಗ ತದೇತದ್ ವಿಪುಲೀಕುರು, ಇದನ್ನು ಕೇಳಿದ್ದು ಸುಮ್ಮನೆ ಕೊಡಬಾರ್ದು, ನೀನು ಕೇಳ್ಮೆ ಏನು ಮಾಡಬೇಕೀಗ, ಹೆಚ್ಚು ಮಾಡಬೇಕಿದ್ರು. ಗೊತ್ತಾಯ್ತಾ? ಈ ರೈತರಿಗೆ ಕಾಳು ಕೊಡ್ತಾರೆ, ಇಟ್ಟು ಉಂದ್ಕೊಂಡ್ಬಿಟ್ರೆ ಎಲ್ಲರೂ ಊಟ ಮಾಡಿಬಿಟ್ರೆ ಅದನ್ನು ಏನು ಮಾಡಬೇಕು? ಅವ್ರು ಅದನ್ನು ಬೆಳೆದು ಜಾಸ್ತಿ ಮಾಡಬೇಕು. ಅದೇ ರೀತಿ ವಿಪುಲೀಕುರು, ಶಾಸ್ತ್ರ ಕೇಳಿದವರಿಗೆ ಜವಾಬ್ದಾರಿ ಏನು ಅಂದರೆ ಅದನ್ನು ವಿಸ್ತಾರ ಮಾಡಬೇಕು. ವಿಸ್ತಾರ ಮಾಡಬೇಕು ಅಂದರೆ ಏನು? ಇನ್ನೊಬ್ಬರಿಗೆ ತಿಳಿಸ್ಬೇಕು ಅಂತ. ಪಾಠ ಪ್ರವಚನ ಮಾಡದೆ ಹೋದರೆ ಡೆಡ್ ಇನ್ವೆಸ್ಟ್ಮೆಂಟ್ ಇದ್ದಾಗ, ದುಡ್ಡಿದೆ ಇನ್ವೆಸ್ಟೇ ಮಾಡದೆ ಹೋದರೆ ಹೇಗೆ ದುಡ್ಡು ಹಾಗೆ ಉಳ್ಕೊಂಡ್ಬಿಡುತ್ತೋ. ಪಾಠ ಪ್ರವಚನ ಮಾಡದೆ ಹೋದರೆ ಜ್ಞಾನ ಏನಾಗಿಬಿಡುತ್ತೆ? ಹಾಗೆ ನಾಶ ಆಗಿಬಿಡುತ್ತೆ ಎಂದಲ್ಲಿ ಹಾಗೆ ಮಾಡಬಾರ್ದು. ಯಾವಾಗಲೂ ಯೋಚನೆ ಮಾಡ್ತಿರ್ಬೇಕು. ಇದಂ ಯಾರು ಇಲ್ಲದ ವರ್ಣನ ಮಾಡೋದು ಕೂಡ ವಿಸ್ತಾರದ ರೂಪ, ವರ್ಣನ ಮಾಡೋದು ಕೂಡ. ಇದಂ ಭಾಗವತಂ ನಾಮ ಎನ್ಮೇ ಭಗವತಾ ಉದಿತಂ ಸಂಗ್ರಹೋಯಂ ವಿಭೂತೀನಾಂ ತದೇತತ್ ವಿಪುಲೀಕುರು. ಭಗವದ್ ವಿಭೂತಿ ಸಂಗ್ರಹ ರೂಪಮಿದಂ ಭಾಗವತಂ ಪುರಾಣಂ ಋಲೇಖೇ ಪ್ರವರ್ತನಾಯ ತ್ವಯಾ ವ್ಯಾಸಾಯ ವಿಜ್ಞಾಪನೀಯಮಿತಿ ಅಭಿಪ್ರಾಯವಾನಾ ಇದಮಿತಿ. ನೀವು ಇದು ವಿಸ್ತಾರ ಮಾಡಿ, ನಿಮಗೆ ವಿಸ್ತಾರ ಮಾಡಕ್ಕೆ ಬರೋದು ನಂಗೆ ಗೊತ್ತಿದೆ. ಕ್ರಿಸ್ತ ವೇದವ್ಯಾಸನ ಪ್ರಾರ್ಥನೆ ಮಾಡಿ ಬರಸೆ ಅಂತ ಇನ್ನೊಂದು ಅರ್ಥ. ಸರ್ಗಾದೋಯದ್ ಭಗವತಾ ಮೇ ಮಮ ಉದಿತಂ ತದಿದಂ ಭಾಗವತಂ ನಾಮ ಪ್ರಕಾಶ್ಯಂ ಉಪದಿಶ್ಯ ಇತಿ ಶೇಷ. ಇದನ್ನು ಇನ್ನು ವಿಸ್ತಾರ ಮಾಡೋದೇ ವಿಪುಲೀಕುರು. ಕಸ್ಮಾತ್ ಭಾಗವತಮಿತಿ ಪ್ರಕಾಶ್ಯಮಿತಿ ತತ್ರ ಸಂಗ್ರಹ ಇತಿ ಯತ್ರ ಉದ್ಯತಃ ಇತ್ಯಾದಿ ಉಕ್ತ ವಿಭೂತೀನಾಂ ಸರ್ಗೇತು ಯೋಹಂ ಇತ್ಯಾದಿ ಉಕ್ತ ಮಾಯಾ ವಿಭೂತೀನಾಂಚ ಸಂಗ್ರಹ ಕ್ರೋಢೀಕಾರ ಇತಿ ಹೇತುಗರ್ಭ. ಸಂಗ್ರಹ ಅಂದರೆ ಕ್ರೋಢೀಕರಣ, ಒಟ್ಟು ಮಾಡಿ ಅಡಕವಾಗಿ ಹೇಳೋದು ಅಂತ ಅರ್ಥ. ಸಂಕ್ಷಿಪ್ತ ಉಕ್ತಮಿತಿ ನ ಶ್ರದ್ಧೇಯವಿತಿ ತತ್ರ ಯದೇತದಿತಿ. ಭಾಳ ಸಿಕ್ತಾಗಿ ಹೇಳಿದಿರಿ ಬಿಡಿ ಪರವಾಗಿಲ್ಲ ಅಂತ ಹೇಳಿದರೆ ಇಲ್ಲ ಇಲ್ಲ, ವಿಸ್ತಾರ ಮಾಡಬೇಕಂದ್ರೆ. ಉದಾಹರಣೆಗೆ ಜ್ಯೂಸ್ ಬಾಟ್ಲ್ ಇಷ್ಟೇ ಇರುತ್ತೆ, ಅದು 300 ಜನಕ್ಕೆ ಕೊಡ್ಬೇಕು, ಏನು ಮಾಡ್ತಾರೆ ಈಗ? ಅದನ್ನು ನೀರು ಸೇರಿಸಿದ ಅಷ್ಟೇ ಇದಾಗ್ಬಿಡುತ್ತೆ. ಅದಕ್ಕೆ ನೀರು ಸೇರಿಸಿದ್ರೆ ಪಜೀತಿ ಆಗುತ್ತೆ ಅಷ್ಟೇ, ಇದಕ್ಕೆ ನೀರು ಸೇರಿಸಿದ್ರೆ ಪರವಾಗಿಲ್ಲ, ಅದು ಸೇರಿಸಿದಕ್ಕೆ ನೀರು ಸೇರಿಸ್ತಾ ಹೋದ್ರೆ ದೇರ ಆಗಿಬಿಡುತ್ತೆ ಮನೆಗೆ. ಇದು ಎಸೆನ್ಸ್ ಇದ್ದಾಗೆ ಭಾಗವತ ಏನಿದೆ ಎಸೆನ್ಸ್. ಟೀಕಾ ಟಿಪ್ಪಣಿಗಳು ಏನು ಮಾಡ್ತಾ ಇದ್ದಾರೆ, ಅವರೀಗ ವಿಸ್ತಾರ ಮಾಡ್ತಾ ಇದ್ದ. ಆ ರೀತಿ ವಿಸ್ತಾರ ಮಾಡಬೇಕೆ ಹೊರತು ಮೊನ್ಯಾಯ ಮಾಡೋದಲ್ಲ. ಯಾವ ಸುಳ್ಳು ಸುಳ್ಳು ತಪ್ಪಿಸಿಬಿಟ್ರೆ, ಅದು ತಪ್ಪು ಸೇರಿಸಿಬಿಟ್ರೆ ನೀರು ಸೇರಿಸಿದ ಇನ್ನೂ ಡೈಲ್ಯೂಟ್ ಆಯಿತು, ಕೆಟ್ಟ ನೀರು ಸೇರಿಸಿದ ಕೊಳಕಾಗೋಯ್ತು. ಕೆಟ್ಟ ನೀರು ಸೇರಿಸಿಬಿಟ್ರೆ ಮಜ್ಜಿಗೆ ಮಾಡ್ತೀವಿ ಅಂತ ಹೇಳಿ ಕೊಳಕ್ ನೀರು ಹಾಕಿದ್ರೆ ಏನಾಗುತ್ತೆ? ಇವತ್ತು ಉಳಿದವ್ರು ವ್ಯಾಖ್ಯಾನ ಮಾಡ್ತೀವಿ ಕೊಳಕ್ ನೀರು ಸೇರಿಸಿದಾಗಾಯ್ತು, ಬೇರೆಯವ್ರ ವ್ಯಾಖ್ಯಾನ ಅಲ್ಲ. ಕೊಳಕ್ ನೀರು ಸೇರಿಸಿದ್ದೆ ಪೂರ್ತಿ ಪೊಲ್ಯೂಟ್ ಆಗೋದು. ಭಾಗವತ ಕೇಳಿ ಭಕ್ತಿ ಕಳ್ಕೊಳಗಾಯ್ತು ಜನಗಳೆಲ್ಲ. ಅವು ಬಿಸಿ ಊಟ ಆಸ್ಪತ್ರೆ ಸೇರೋದಂತಲ್ಲ ಹಾಗಾಗುತ್ತೆ. ಊಟ ಮಾಡೋ ಉದ್ದೇಶ ಆಸ್ಪತ್ರೆ ಸೇರೋದೇನ? ಆಸ್ಪತ್ರೆ ಸೇರಿದ್ರೆ ಊಟ ಸರಿ ಇಲ್ಲ ಅಂತ. ಅದಕ್ಕೆ ಬುದ್ಧಿ ಕೆಟ್ಟರೆ ಯಾವುದೇ ವಿಷಯ ಕೇಳಿದ ಮೇಲೆ ಒಳ್ಳೆ ಮೆಟೀರಿಯಲ್ ಅಲ್ಲ, ಮೈಂಡ್ ಡಿಸ್ಟರ್ಬ್ ಆಗಬಾರ್ದು. ಹಾಗೆ ಆಹಾರ ತಿಂದ ಮೇಲೆ ಸುಖವಾಗಿ ಮಲಗಿರ್ತಾರೆ, ಏನು ತೋರಿಸುತ್ತದು? ಹಿತವಾದ ಆಹಾರ ಅಂತ. ಸುಖವಾಗಿ ಧ್ಯಾನ ಮಾಡಿದ್ರೆ ಒಳ್ಳೆ ಜ್ಞಾನ ಅಂತ ಅರ್ಥ. ಇಲ್ಲಿ ಮಲಗೋದು ಧ್ಯಾನ ಮಾಡೋದು. ಧ್ಯಾನ ಮಾಡಲಿಕ್ಕೆ ಬರದೆ ಹೋದ್ರೆ ಏನರ್ಥ? ಹೇಳಿದ್ದೆಲ್ಲ ಧ್ಯಾನ ಮಾಡಲಿಕ್ಕೆ ಬರದೆ ಹೋದ್ರೆ ವೇಸ್ಟ್ ಅಂತ. ಅದು ಯಾರೋ ಮನೆ ಬಂದಿದ್ರು ಇಬ್ಬರು ಬಂದುಬಿಟ್ಟು ಎಷ್ಟೋ ದಿವಸ ಎಲ್ಲೆಲ್ಲೋ ಹೋಗಿ ಕೇಳ್ತಾ ಇದ್ವಿ, ಭಾರಿ ಡಿಸ್ಟರ್ಬೆನ್ಸ್ ಇತ್ತು ಮೈಂಡ್ಗೆ. ಯಾವಾಗ ಇದನ್ನು ಕೇಳಿದ ತಕ್ಷಣ ಮನಸ್ಸು ಶಾಂತ ಆಯಿತು ಅಂತೇಳಿ. ಅದು ಕರೆಕ್ಟ್. ಏನಿಡ್ತು ಹೊಟ್ಟೆ ತಡಸ್ತೇ ಆಗ್ತಿರುತ್ತೆ, ಒಂದು ರೀತಿ ಕಸಿ ಬಿಸಿ ಆಗ್ತಿರುತ್ತೆ. ಒಳ್ಳೆ ಆಹಾರ ತಿಂದಾಗ ಏನಾಗುತ್ತೆ? ಖುಷಿ ತಿನ್ಬೇಕಾದ್ರೆ ಖುಷಿ ಇರುತ್ತೆ, ಆಮೇಲೆ ಏನಾಗುತ್ತೆ? ಸಮಾಧಾನ ಇರುತ್ತೆ. ಆ ಥರ ಇರಬೇಕು. ಅದನ್ನು ಹೇಳೋದಕ್ಕೋಸ್ಕರ ಇದನ್ನು ವಿಸ್ತಾರ ಮಾಡಿದರೆ ಜಗತ್ತಿಗೆ ಒಳ್ಳೆಯದಾಗುತ್ತೆ ಮಾಡು ಅಂತ ಹೇಳ್ತಾರೆ. ಸಂಕ್ಷಿಪ್ತ ಉಕ್ತ ತದೇತದಿತಿ ತದೇತನ್ ರುಲೌಕೆ ಜ್ಞಾನ ಪ್ರವರ್ತನಾಯ ಅವತೀರ್ಣ ವ್ಯಾಸರೂಪ ನಾರಾಯಣಾಯ ವಿಜ್ಞಾಪ್ಯ ವಿಪುಲೀಕುರು ಏತದರ್ಥ ವಿಸ್ತಾರ ರೂಪಂ ಭಾಗವತ ಪುರಾಣಂ ಕುರುವಿತಿ ವಿಜ್ಞಾಪಯ ಇತ್ಯರ್ಥ. ಸ್ವಾಮಿ ಭಾಗವತ ಬರೀ ಅವನು ಕೇಳಿಕೊಳ್ಳಿ ಬರೀತಾರೆ ಅಂತ ಅರ್ಥ. ನಾಮ ಪ್ರಕಾಶ್ಯ ಸಂಭಾವ್ಯ ಕ್ರೋಧ ಅಪಗಮ ಉತ್ಸನೆ. ಇಲ್ಲಿ ನಾಮ ಅಂತ ಪದ ಉಪಯೋಗಿಸಿದ್ದಾರೆ. ಏತದ್ ಇದಂ ಭಾಗವತಂ ನಾಮ ಪ್ರಥಮೋ ಹನುಮಾನ್ ನಾಮ ಬರೋದಿಲ್ಲ. ನಾಮ ಶಬ್ದಕ್ಕೇನರ್ಥ ಅಂದರೆ ನಾಮ ಪ್ರಕಾಶ್ಯ ಸಂಭಾವ್ಯ ಕ್ರೋಧ ಅಪಗಮ ಉತ್ಸನೆ. ಇಷ್ಟರ್ಥ ಇದೆ ಅದಕ್ಕೆ, ಗೊತ್ತಾಯ್ತಾ? ಪ್ರಕಾಶ ಮಾಡೋದು ಅಂತ ಅರ್ಥ. ಇದು ನೋಡಪ್ಪ ಇಷ್ಟು ಅದ ವಿಷಯ ಹೆಸರು ಹೀಗೆ ಅರ್ಥ ಅಂತ ಹೇಳಿದರೆ ಪ್ರಕಾಶನ ಮಾಡೋದು, ಸಂಭಾವನ ಮಾಡೋದು, ಆಮೇಲೆ ಕ್ರೋಧಾಪಗಮ ಮಾಡೋದು. ಕುತ್ಸನ ಅವನ ಹೆಸರಿಗೆ, ಅವನ ಹೆಸರಷ್ಟೇ ಅಂದರೆ ಬಯೋದಾಗಿ ಹೆಸರಿಗಷ್ಟೇ, ಕ್ಷೀರಸಾಗರ ಭಟ್ಟ ಹೆಸರಷ್ಟೇ ಅಂದರೆ ಅವನ ಯೋಗ್ಯತೆ ಇಲ್ಲ ಅದಕ್ಕೆ ಅಂತ. ಸೊ ಅನೇಕ ಅರ್ಥದಲ್ಲಿ ಉಪಯೋಗಿಸಿರ್ತಾರೆ. ಅದು ಬಂತಲ್ಲ ಪೂರ್ಣಬೋಧ ಇತ್ಯಮುಷ್ಯ ನಾಮ ನಿಜವೃಂದ ವಂದಿತ. ಆಚಾರ್ಯ ಹೆಸರಿಟ್ರು ಪೂರ್ಣಬೋಧ ಅಂತೇಳಿ. ಏನದು? ಜಗತ್ತಿಗೆಲ್ಲ ಪೂರ್ಣಬೋಧರು ಅಂತ ಬೆಳಕು ಬರೋ ರೀತಿಯಲ್ಲಿ ವೇದದ ಮಾತನ್ನಿಟ್ರು ಅಂತ ಅರ್ಥ. ಯಥಾ ಹರೌ ಭಗವತಿ ಋಣಾಂ ಭಕ್ತಿರ್ ಭವಿಷ್ಯತಿ ಸರ್ವಾತ್ಮನ್ಯಖಿಲಾಧಾರೇ ಇತಿ ಸಂಕಲ್ಪ್ಯ ವರ್ಣಯ. ವಿಪುಲೀಕುರು ಅಂದರೆ ವಿಸ್ತಾರ ಮಾಡು ಅಂತ ಅರ್ಥ. ವಿಸ್ತಾರ ಮಾಡು ಅಂದರೆ ಹೇಗೆ ಮಾಡಬೇಕು ಅಂತ ಪ್ರಶ್ನೆ. ಈಗ ಹೇಗೆ ಮಾಡಬೇಕು ವಿಸ್ತಾರ ಮಾಡಬೇಕು ಅಂದರೆ ಯಥಾಹರವು ಭಗವತಿ ಋಣಾಂ ಭಕ್ತಿರ್ ಭವಿಷ್ಯತಿ. ಋಣಾಂ ಜನರಿಗೆ, ಭಗವತಿ ಭಗವಂತನಲ್ಲಿ, ಯಾರ ಭಗವಂತ? ಹರವು ಭಗವಂತನಾದ ಶ್ರೀಹರಿಯಲ್ಲಿ ಭಕ್ತಿ ಬರಬೇಕು, ಹಾಗೆ ಹೇಳಬೇಕು ಅಂತ ಹೇಳ್ತಾರೆ. ಸೊ ಪಾಠ ಪ್ರವಚನ ಹೇಗಿರಬೇಕು, ಕೇಳಿದವರಿಗೆ ಏನಾಗಬೇಕದು? ಭಕ್ತಿ ಬರಬೇಕು. ಬಿರೋ ಭಕ್ತಿನ ಹೋಗಿಬಿಟ್ರೆ ಏನರ್ಥ? ಕೇಳಿಬಿಟ್ಟ ಸಂಧ್ಯಾನ ಬಿಟ್ಟ, ಕೇಳಿಬಿಟ್ಟ ಪೂಜೆ ಬಿಟ್ಟುಬಿಟ್ಟ, ಏನಾಯ್ತು ಅಲ್ಲಿಗೆ? ರಿವರ್ಸ್ ಎಫೆಕ್ಟ್ ಹೊಡಿ ಬಾಡ್ತಿದೆ ಅಂತ ಅರ್ಥ. ಸರಿ ಇಲ್ಲ. ಅದಕ್ಕೆ ಯಾವುದೇ ಒಂದು ಪಾಠ ಪ್ರವಚನದ ಅಥವಾ ಗ್ರಂಥ ಲೇಖರ ಏನೇ ಮಾಡಿರಲಿ, ಏನಾಗಬೇಕದು? ಭಕ್ತಿ ಹೆಚ್ಚಬೇಕು. ನಾವು ಇವತ್ತಿನ ದಿವಸಕ್ಕೆ ನಾವು ಏನು ಸಾಧನೆ ಮಾಡಿರ್ತೇವೆ ಅದು ಸಾಲಿ ಬೆಲೆ ಯಾವಾಗ? ನಾಳೆ ಭಕ್ತಿ ಜಾಸ್ತಿ ಆದ, ಅದ್ರ ಬೆಲೆ ಯಾವಾಗ? ನಾಡಿದ ಭಕ್ತಿ ಜಾಸ್ತಿ ಆಗುತ್ತೆ. ಇವತ್ತು ಮೊದಲೇ ತುತ್ತು ಊಟ ಮಾಡಿದ ತಕ್ಷಣ ಏನಾಗ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಪ್ರತಿ ತುತ್ತಿಗೂ ಹೇಗೆ ನಮಗೆ ಭಕ್ತಿ ಬರಬೇಕು, ಹಾಗೆ ಪ್ರತಿ ತುತ್ತಿಗೂ ಭಕ್ತಿ ಬರಬೇಕು. ಭಕ್ತಿ ಮಾಡಿದರೆ ಅನ್ನ, ಭಕ್ತಿ ಮಾಡಿದರೆ ಜ್ಞಾನ ಅಷ್ಟೇ. ಇಲ್ಲದೋದ್ರೆ ಏನರ್ಥ? ಎಷ್ಟು ದಿವಸ ತಿಂತಾರೆ ಅಂತ ರೋಗ ಇದೆ ಅಂತ ಅರ್ಥ. ಸುಮ್ಮನೆ ತಿಂತಾರೆ ಹೊಟ್ಟೆ ತುಂಬಾ ಹೇಳ್ತಿರೋದಿಲ್ಲ, ಮತ್ತೆ ವಾಂತಿ ಬೇರೆ ಮಾಡ್ಕೋರು ಮಧ್ಯೆ ಏನು ಉಪಯೋಗ ಇಲ್ಲ. ಅದಕ್ಕೆ ಋಣಾಂ ಭಕ್ತಿರ್ ಭವಿಷ್ಯತಿ, ಊಟದಲ್ಲಿ ಭಕ್ತಿ ಎರಡು ರೀತಿ, ರುಚಿ ಇರಬೇಕು ಅದಕ್ಕೆ ಫಸ್ಟ್, ರುಚಿ ಇಲ್ಲದೆ ಹೋದ್ರೆ ಅಡಿಗೆ ಅಲ್ಲ, ಇದರಲ್ಲೂ ಕೂಡ ಅಭಿರುಚಿ ಇರಬೇಕು, ಅದು ರುಚಿ ಇಲ್ಲಿ ಅಭಿರುಚಿ ಇಲ್ಲದೆ ಹೋದರೆ ಅದು ಜ್ಞಾನ ಅಲ್ಲ. ಸರ್ವಾತ್ಮ ಯಾರಲ್ಲಿ ಭಕ್ತಿ ಬರಬೇಕು ಅಂದರೆ ಹರಿಯಲ್ಲಿ. ಹರಿ ಯಾರು ಅಂದರೆ ಸರ್ವಾತ್ಮರಿ ಅಖಿಲಾಧಾರೆ ಸರ್ವಸ್ವಾಮಿ ಅಂತ ಗೊತ್ತಾಯ್ತು. ಸರ್ವಸ್ವಾಮಿ ಯಾರೋ ಇರ್ತಾರೆ, ಮಾತಾಡ್ತಿರ್ತಾರೆ, ಬಾಸ್ ಬಗ್ಗೆ ಜಾಡಿ ಹೇಳಕ್ಕೆ ಬರ್ತಾರೆ. ಫಸ್ಟ್ ಏನು ಮಾಡ್ತೀವಿ ನಾವಾಗ, ಜಾಗ ಖಾಲಿ ಮಾಡೋದು, ನೀನು ನನ್ನ ಕೆಟ್ಟ ಹೆಸರು ಬರುತ್ತೆ ಆಮೇಲೆ ಅಂತ ಹೇಳ್ತಾರೆ. ನಾವು ಮಾತಾಡೋದು ಕೇಳಿಬಿಟ್ರೆ ನೀನು ಬೈಯೋದನ್ನು ಕೇಳಿ ಏನು ಮಾಡ್ತಾರಾಗ, ಬಾಸ್ ನಮ್ಮೇಲೆ ಅಪ್ರೀತನ ಆಗ್ತಾರೆ, ಫಸ್ಟ್ ದೂರ ಹೋಗು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆ ಥರ ದೇವರಲ್ಲಿ ಭಕ್ತಿ ಕೆಡಿಸೋದಕ್ಕೆ ಬಂದುಬಿಟ್ರೆ ಏನು ಮಾಡಬೇಕೀಗ, ಓಡಿಸ್ಬಿಡ್ಬೇಕು, ಅಲೋ ಮಾಡಬಾರ್ದು. ಯಥಾಹರೋ ಭಗವತಿ ಲೂಣಾಂ ಭಕ್ತಿರ್ ಭವಿಷ್ಯತಿ ಸರ್ವಾತ್ಮನಿ ಅಖಿಲಾಧಾರೆ ಸರ್ವಸ್ವಾಮಿ ಪರಮಾತ್ಮ. ಅದಕ್ಕೆ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಸೂತ್ರ. ದೇವರನ್ನು ಯಾವಾಗಲೂ ಆತ್ಮ ಅಂತ ಉಪಾಸನೆ ಮಾಡಬೇಕು. ಅಖಿಲ ಆಧಾರ, ಅಖಿಲ ಆಧಾರ ಅಖಿಲ ಸ್ವಾಮಿ, ಬರೀ ಆಧಾರ ಜಡ ಪದಾರ್ಥ ಆಗ್ತಾರೆ. ಸ್ವಾಮಿ ಅಂತ ಹೇಳಿದಾಗ ಎಲ್ಲ ಕಡೆ ಇರಬೇಕು ಅಂತ ಆಗೋದು. ಎರಡು ಹೇಳಿಬಿಟ್ರೆ ಏನಾಯ್ತು, ಈಗ ಸರ್ವ ವ್ಯಾಪ್ತತ್ವ ಸರ್ವ ಸ್ವಾಮಿತ್ವ ಎರಡು ಬರುತ್ತ. ಹೌದು, ಇತಿ ಸಂಕಲ್ಪ್ಯ ವರ್ಣಯ, ಇತಿ ಸಂಕಲ್ಪ ಮಾಡಿ ಹೇಳಬೇಕಾದ್ರೆ ಸಂಕಲ್ಪ ಮಾಡಬೇಕು. ಯಥಾ ಸಾತ್ವಿಕ ಪ್ರಕೃತೀನಾಂ ನೃಣಾಂ ಸರ್ವಾತ್ಮನಿ ಸರ್ವಸ್ವಾಮಿನಿ ಅತಏವ ಅಖಿಲಾಧಾರೇ ಭಗವತಿ ಸರ್ವೋತ್ತಮತ್ವ ಜ್ಞಾನಪೂರ್ವಕ ಪ್ರೇಮಲಕ್ಷಣ ಭಕ್ತಿರ್ ಭವಿಷ್ಯತಿ ಇತಿ ಇತ್ತಮೇವ ಹೇತುಪೂರ್ವಕಂ ಸಂಕಲ್ಪ್ಯ ಸಮರ್ಥ್ಯ ಸಮಾಧಿ ಭಾಷೆಯ ಸಮ್ಯಕ್ ಕೃತ್ವ ಶುಕಾದಿ ಶಿಷ್ಯೇಭ್ಯೋ ವರ್ಣಯೇತಿ ವಿಜ್ಞಾಪಯ ಇತ್ಯನ್ವಯ. ನೀವು ಮಾಡಿ ಅವ್ರು ಹೇಳಬೇಕಾದ್ರೆ ಅವ್ರು ಹಾಗೆ ಹೇಳಿ ಅಂತ ಅರ್ಥ. ಇದು ಯಾವಾಗಲೂ ಇರಬೇಕು. ಕೊರಿ ಹೇಳ್ತೀವಿ, ರಾತ್ರಿ ಹೊತ್ತಾಗ ಬಂದಿರಿ, ಏನಾರು ಮಾಡಿ ರುಚಿಯಾಗಿರಲಿ ಸಾಕು ಅಂತಾರಲ್ಲ ಆ ಥರ ಏನಾರು ಮಾಡಿ ಅಂತ ಹೇಳಿಬಿಟ್ಟು ಹೇಗೋ ಮಾಡಿಬಿಡ್ಬಾರ್ದು. ಅದನ್ನಾಗ್ತಿರೋ ಇದನ್ನಾಗ್ತಿರೋ ಬಿಡ್ತಿರೋ, ಚೆನ್ನಾಗಿರ್ಬೇಕಷ್ಟೇ. ಸೊ ಭಕ್ತಿ ಎಂಬುದು ಯಾವಾಗಲೂ ಮೇಂಟೈನ್ ಆಗಬೇಕು. ಋಜನ್ಮನಿ ನತು ಶ್ವೇತ ಕಿಂ ಫಲಂ ಯಮನಶ್ವರೇ ಕೃಷ್ಣೇ ಯದ್ಯಪ ವರ್ಗೇಶಿ ಭಕ್ತಿ ಸ್ಯಾತ್ ನ ಅನಪಾಯಿನಿ. ಭಕ್ತಿಗೆ ಯಾಕೆ ಒತ್ತು ಕೊಡ್ತೀರಿ ಅಂತ ಪ್ರಶ್ನೆ. ಈಗ ಭಕ್ತಿ ವೃದ್ಧಿ ಆಗಲಿ ಭಕ್ತಿ ವೃದ್ಧಿ ಆಗಲಿ ಅಂತ ಹೇಳ್ತೀರಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್ ಆದ ಸಾಲ್ದಾ? ಟಿ ವಿ ನೋಡ್ತಾರೆ, ಭಕ್ತಿ ಜಾಸ್ತಿ ಆಗುತ್ತೆ ದೇವರಲ್ಲಿ, ಇದು ಕಡಿಮೆ ಆಗಿಬಿಡುತ್ತೆ ಮೊದಲಿಗಿಂತ. ಕೆಲವು ಪದಾರ್ಥ ಮಾಡೋದ್ರಿಂದ ಲೌಕಿಕ ವಾರ್ತೆ ಕೇಳಿದ್ರಿಂದ ಏನಾಗುತ್ತೆ ದೇವ್ರ ಬಗ್ಗೆ ಆಧಾರ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ತದಲಂ ಬಹುಲೋಕ ವಿಚಿಂತನೆಯ, ಹರಟೆ ಹೊಡಿತಾ ಹೋದಂತೆ ಟೆಕ್ಸ್ಟ್ ಬುಕ್ ಓದೋ ಚಾನ್ಸ್ ಕಡಿಮೆ ಆಗುತ್ತೆ. ಗೊತ್ತಾನೆ ಹರಟೆ ಏನು ಮಾಡುತ್ತೆ, ಟೆಕ್ಸ್ಟ್ ಬುಕ್ಕನ್ನು ಹೇಗೆ ದೂರ ಮಾಡುತ್ತೋ ದೇವ್ರ ವಿಷಯ ಬಿಟ್ಟಿಲ್ದಲ್ಲ ಹರಟೆ ಇದ್ದಾಗಲೆ ಅದ್ರ ಮಾಡಬಾರ್ದು. ಅದಕ್ಕಾಗಿ ಯಾವಾಗಲೂ ಕೂಡ ಅದು ಯಾಕೆ ಬೇಕು ಅಂತ ಕೇಳಿದರೆ, ಚೆನ್ನಾಗಿ ಓದಬೇಕು ಹರಟೆ ಹೊಡಬೇಡ, ಯಾಕೆ ಓದಬೇಕು ಅಂದರೆ ಒಂದು ಕೆಲಸ ಸಿಗುತ್ತೆ, ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ, ಭಕ್ತಿಯಿಂದ ಏನಾಗುತ್ತೆ ಅಂತ ಹೇಳ್ತಾರೆ. ಋಜನ್ಮನಿ ನತುಶ್ಚೇತ ಕಿಂಫಲಂ ಯಮನಶ್ವರೇ ಇತೋಪಿ ಹರಿಭಕ್ತಿ ಜನಕ ಪುರಾಣ ರಚನಮೇವ ತವಾವತಾರ ಪ್ರಯೋಜನ ನಾಣ್ಯದೀತ್ಯ ಅಭಿಪ್ರೇತ್ಯ ತುಜನ್ಮನೀತಿ. ಭಕ್ತಿ ವಿಶೇಷ ಅನ್ಯ ತತ್ಪರದು ಅನ್ಯ ಇತ್ಯತ ಉಕ್ತಂ ಅಪವರ್ಗೇಶೇ. ಕೃಷ್ಣೇ ಪೂರ್ಣವೇ ಪೂರ್ಣ ಬಲ ಪ್ರಾಣಾತ್ಮನಿ ಹರೌ ಯತ್ ಯದಿ ಅನಪಾಯಿನಿ ನಿತ್ಯಾಭಕ್ತಿ ನ ಚೇತ್ ನ ಜಾಯೇತೆ ಚೇತ್ ಋಜನ್ಮ ಪುಮಾನ್ ಯಮನಶ್ವರೇ ಯಮಾತ್ ಅಂತಕಾತ್ ನಾಶಂ ಗಚ್ಚತಿ ಇತಿ ಋಜನ್ಮನಿ ನತುಶ್ಚೇತ ಅಲಂ ಪುರುಷಾರ್ಥ ಸಾಧನಾ ವೃದ್ಧಿಂ ನಾಪ್ನುಯಾತ್ ಧರ್ಮಾದಿ ಫಲಮಸ್ತಿ ಇತ್ಯಾಹ. ಅಲ್ಲಿ ನಾವು ತೊಗೊಂಡು ಏನು ಮಾಡೋಣ ಸತ್ಯ, ನಮ್ಮ ಜನಗಳ ಟ್ರೆಂಡ್ ಇರೋದೇನೀಗ, ದೇವ್ರ ಬಗ್ಗೆ ಯಾವ ಯೋಚನೆ ಬೇಡ, ಎಲ್ಲೆ ಬಾರಿದೆ ಲಕ್ಸುರಿ ಸುಖವಾಗಿದ್ದು ಬಿಟ್ಟರೆ ಸಾಕು, ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಏನು ಪ್ರಯೋಜನ ಯಮನಶ್ವರೇ, ಯಾವ ದೇಹ ಇದು, ಯಮನಿಂದ ಹಾಳಾಗೋ ದೇಹ ಇದು. ಗೊತ್ತಾಯ್ತಾ? ಪದಾರ್ಥ ಇಟ್ಟಿರ್ತಾರೆ, ಸ್ವಲ್ಪ ಉಪಯೋಗಿಸ್ತಾರೆ ಕೆಟ್ಟ ಹೋಗ್ಬಿಡುತ್ತಲ್ಲ, ಕೆಡೋದಕ್ಕಿಂತ ಮುಂಚೆ ಆಗಿ ಉಪಯೋಗಿಸ್ಬೇಕು. ಕೊನೆಗೆ ಏನಾಗುತ್ತೆ, ಮನುಷ್ಯ ಜನ್ಮ ಇದು, ಯಮದೇವರು ಕೊಂದ ಹಾಕ್ಬಿಡ್ತಾರೆ. ಆದ್ದರಿಂದ ಬರೀ ಮನುಷ್ಯ ಜನ್ಮ ಬಂದು ಸಂತೋಷ ಪಡೋದಲ್ಲ, ಸಾಧನೆ ಮಾಡಬೇಕು ಅದಕ್ಕೆ. ಕೃಷ್ಣೇ ಯದಿ ಅಪವರ್ಗೇಶೆ ಭಕ್ತಿ ಶ್ಯಾನ್ನ ಅನಪಾಯಿನಿ. ಮತ್ತು ಮನುಷ್ಯ ಜನ್ಮ ಫಲ ಏನು ಅಂದರೆ ಕಿಟ್ಟದಲ್ಲಿ ಭಕ್ತಿ ಬರಬೇಕು. ಎಂಥ ಭಕ್ತಿ ಬರಬೇಕು ಅಂದರೆ ಅನಪಾಯಿನಿ, ಬಿಟ್ಟಿರದೇ ಇರತಕ್ಕಂಥ ಭಕ್ತಿ. ಅಪಾಯ ಅಂದರೆ ದೂರ ಇರೋದು, ಗೊತ್ತಾಯ್ತಾ? ಅನಪಾಯ ದೂರ ಇರದೇ ಇರೋದು. ದೇವರನ್ನು ಬಿಟ್ಟಿರಲಿಕ್ಕಾಗ ತೊರೆದು ಜೀವಿಸಬಹುದೇ ಹರಿಡಿನ ಚರಣಗಳ. ದೇವರನ್ನು ಬಿಟ್ಟಿರಲಾರೆ ಅನ್ನೋ ಭಕ್ತಿ ಬಂದರೆ ಅದು ಭಕ್ತಿ. ಅದು ಯದಿ ಅಪವರ್ಗೇಶೆ, ಯಾಕೆ ಇಷ್ಟು ಮಾಡಬೇಕು ಅಂದರೆ ಅಪವರ್ಗ ಈಶ, ಅಪವರ್ಗ ಅಂದರೆ ಮೋಕ್ಷ, ಮೋಕ್ಷಕ್ಕೆ ಸ್ವಾಮಿಯವನು, ಅವನನ್ನು ಭಕ್ತಿ ಮಾಡ್ತಕ್ಕಂಥ ಯಾವಾಗಲೂ ಕೂಡ ಮುಖ್ಯವಾದ ಕರ್ತವ್ಯ. ಕೃಷ್ಣೇ ಯದ್ಯಪವರ್ಗೇಶೆ ಭಕ್ತಿ ಸ್ಯಾತ್ ನಾನಪಾಯಿನಿ. ಎಲ್ಲರೂ ರೈಲ್ಗೆ ಹೋಗಿರ್ತಾರೆ, ಟಿಕೆಟ್ಸ್ ಬಿಸಿಕೆ ಇರೋದಿಲ್ಲ, ಅವ್ರು ಇರ್ತಾನಲ್ಲ ಕೇಳ್ಕೊತ ಓಡಾಡ್ತಿರ್ತಾರೆ, ಹೋದಲ್ಲ ಹಿಂದಿಂದ ಹೋಗ್ತಿರ್ತಾರೆ, ಹೋದಲ್ಲೆಲ್ಲ ಯಾಕೆ ಈಗ ಕೊಡ್ತೀರಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ, ಸ್ವಲ್ಪ ಅಡ್ಜಸ್ಟ್ ಮಾಡಿದಿರಿ ಅಂತ ಹೇಳ್ಬಿಡ್ತಾರೆ, ಓಡಾಡ್ತಿರ್ತಾರೆ ಹಿಂದೂ ಬಿದ್ದ ಅಡ್ಡಿತ್ರ ನಿಲ್ತಾರೆ, ಕೂತ್ರ ಕೊಡ್ತಾರೆ. ಯಾತಕ್ಕೆ ಯಾತಕ್ಕೆ ಸ್ವಲ್ಪ ಇದ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಅದಕ್ಕೆ ನಾನು ಇದ್ದೀನಿ ಅಂತ ತೋರಿಸ್ಬೇಕು ಯಾವಾಗಲೂ ಕೂಡ. ಅದಕ್ಕೆ ದೇವರು ಅವ್ರು ಬಿಟ್ಟಿರೋದಿಲ್ಲ ಅವ್ರನ್ನ, ಆದರೆ ದೇವ್ರು ಬಿಡ ಮೋಕ್ಷ ಕೊಡೋ ನೀವು. ಅದು ಟಿಕೆಟ್ ಕೊಡೋರಿಗೆ ಅಷ್ಟು ಮಾಡ್ತೀರಲ್ಲ, ಟಿಕೆಟ್ ಗ್ಯಾರಂಟಿ ಕೊಡಿ ಇಷ್ಟೇ ಆರ್ಡರ್ ಮಾಡಿಬಿಡೋದು ಅವ್ರು ಕಡೆ ಮಾಡೋದು. ಹೋಗ್ರಿ ಯಾರೋ ಬಂದುಬಿಟ್ರೆ ನಾನೇ ಮಾಡಿ ಅನ್ಬೋದು. ಇವ್ರು ಗ್ಯಾರಂಟಿ ಅದು ಏನು ಮಾಡೋಕ್ಕೆ ಯಾವಾಗಲೂ ಹಿಂದೆ ಹಿಂದೆ ಓಡಾಡ್ತಾರೆ ದೇವ್ರ ಹತ್ರ, ಅಲ್ಲೇ ಸುಡದಾಡ್ತಿರ್ಬೇಕು, ಬಿಟ್ಟಿರಬಾರ್ದು. ಆ ಪದ ಒಳ್ಳೆ ಪದ ಅನಪಾಯಿನಿ, ಬಿಟ್ಟಿರದಿರುವಾರ, ಬಿಟ್ಟಿರದಿರತಕ್ಕಂಥ ಭಕ್ತಿ ಇರಬೇಕು ದೇವರನ್ನು. ಕಿಂ ಸ್ಯಾತ್ ವರ್ಣಾಶ್ರಮಾಚಾರೈಹಿ ಕಿಮ್ಮದ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂತಕಾತ್ ನಾಶಾತ್ ಗಚ್ಚತಿ, ಧರ್ಮಾದಿ ಫಲಮಸ್ತಿ ಇತ್ಯಾಹ. ಬೇರೆ ಫಲ ಸಿಗುತ್ತಲ್ಲ ನಮಗೆ ಇದರಿಂದ ಅಂತ ಕೇಳಿ, ದೇಹದಿಂದ ಏನು ಉಪಯೋಗ? ಬಾರಿ ಕಟ್ಪಟ್ಟು ಸಂಪಾದನೆ ಮಾಡದೆ ಬಿಟ್ಟು ಹೋಗ್ಬೇಕು ನೀನೇನೆ, ಅದನ್ನು ಹೋಯಾಗಿಲ್ವಲ್ಲ ಜೊತೆಗೆ ಇಲ್ಲೇ ಬಿಟ್ಟು ಹೋಗ್ತೀವಿ. ಎಷ್ಟು ಕಷ್ಟಪಟ್ಟದ್ದೇನೀಗ, ಬಿಟ್ಟು ಹೋಗೋದಕ್ಕೆ ಕಷ್ಟಪಟ್ಟಿದ್ದಿ, ಬರೋದಕ್ಕೆ ಕಷ್ಟಪಡಲೇ ಇಲ್ಲ ನೀನೀಗ, ಎಷ್ಟು ತಪ್ಪಾಯಿತು ಅದು ನೋಡು ಅಂತ ಹೇಳಿದ. ಕಿಂ ಫಲಮಿತಿ ಧರ್ಮಾದೇಹಿ ಅನಿತ್ಯ ಸ್ವರ್ಗಾದಿ ಫಲಂ ಕಿಂ ಕಿಂ, ಮುಂದೇನಾಗಿದೆ, ಬಿಟ್ಟೋಗಿದೆ ಒಂದು ಫಲ. ನೈವ ಫಲಂ ಅನ್ಯತ್ ಫಲವ ಫಲತ್ವಾದಿತ್ಯರ್ಥ, ಎಲ್ಲ ಯಾವುದು ಕೂಡ ಅಲ್ಲ. ಅತ್ಯಲ್ಪ ಫಲ ಇದ್ದದನ್ನು ಫಲ ಅಂತ ಕರೆಯೋದಿಲ್ಲ, ಅತ್ಯಲ್ಪ ಫಲ ನೀನಂತ ಕರೆಯೋದಿಲ್ಲ, ಫಲ ಅಂತ ಕರೆಯೋದಿಲ್ಲ. ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ 10 ರೂಪಾಯಿ ಲಾಭ ಬಂತು, ಏನು ಉಪಯೋಗ ಅದರಿಂದ? ಅದು ಎಷ್ಟು ಬರಬೇಕಾದ್ರೆ ಪ್ರಪೋರ್ಷನೇಟ್ ಆಗ್ಬೋದು, ಬ್ಯಾಂಕಲ್ಲಿ ಇಡೀ ಜಾಸ್ತಿ ಬರ್ತಿತ್ತಲ್ಲ ಅನ್ನೋ ಭಾವನೆ ಬರ್ತದೆ, ಹಾಗಾಗಬಾರ್ದು. ತಸ್ಮಾತ್ ಕೃಷ್ಣಭಕ್ತೇರೇವ ನೃಜನ್ಮಕ ಫಲತ್ವಾತ್ ತತ್ ಪ್ರತಿಪಾದಕ ಪುರಾಣಕರಣೆ ವಿಜ್ಞಾಪನ ಯುಕ್ತ ವಿಧಿ ಭಾವ. ಅದರಿಂದ ಭಾಗವತನ್ನೇ ಬರೀದಿ ಅಂತ ಕೇಳಬೇಕು, ಅದನ್ನು ಅವ್ರು ಹೇಳಬೇಕು, ಆಗ ಜನ ಭಕ್ತಿ ಮಾಡಲೇಬೇಕು. ಬೇರೆ ಏನಾದ್ರು ಮಾಡಿದರೆ, ಕಿಂ ಸ್ಯಾದ್ವರ್ಣಾಶ್ರಮಾಚಾರೈ ಕಿಂ ದಾನೈ ಕಿಂ ತಪಶ್ರುತೈ ಸರ್ವ ಸರ್ವಾಘ್ನೋತ್ತಮ ಶ್ಲೋಕೆ ನಚೇತ್ ಭಕ್ತಿ ರಥೋಕ್ಷಜೇ. ಎವರಿರ್ತಾರೆ, ಒಳ್ಳೆ ವರ್ಣಾಶ್ರಮ ಪಾಲನೆ ಮಾಡ್ತಾರೆ, ಆಚಾರಧರ್ಮ ಪಾಲನೆ ಮಾಡ್ತಾರೆ, ದಾನ ಮಾಡ್ತಾರೆ, ಧರ್ಮ ಮಾಡಿ ಏನೇನೋ ಮಾಡ್ತಿರ್ತಾರೆ, ಆ ದೇವರಲ್ಲಿ ಭಕ್ತಿ ಮಾತ್ರ ಇರೋದಿಲ್ಲ. ಕಿಂ ಸ್ಯಾತ್ ವರ್ಣಾಶ್ರಮಾಚಾರೈ, ಎಷ್ಟು ವರ್ಣಾಚಾರ ಆಶ್ರಮಾಚಾರ, ವರ್ಣದ ಆಚಾರಗಳು ವರ್ಣಾಚಾರ, ಆಶ್ರಮದ ಆಚಾರಗಳು ಆಶ್ರಮದ ಆಚಾರ. ಆಚಾರ ಅಂದರೆ ಕಾಂಡಕ್ಟ್ ಅಂತ ಅರ್ಥ. ಈ ವರ್ಣದವ್ರು ಹೀಗಿರಬೇಕು, ವರ್ಣದ ಕಾಂಡಕ್ಟರ್. ಈ ಆಶ್ರಮದವ್ರು ಹೀಗಿರಬೇಕು, ಆಶ್ರಮದ ಕಾಂಡಕ್ಟರ್. ಕಿಂ ದಾನೈಹಿ, ಬೇಕಾಶ್ ದಾನ ಮಾಡ್ದ, ಬೇಕಾಶ್ ತಪಸ್ಸು ಮಾಡ್ದ. ಶ್ರುತೇಹಿ, ಶಾಸ್ತ್ರ ಓದ್ದೆ ಈ ಮಧ್ಯೆ ಸರ್ವಾಗ. ಇವತ್ತು ಅದ್ವೈತಿಗಳು ಶಾಸ್ತ್ರ ಓದ್ತಾರೆ, ದೇವರಲ್ಲಿ ಭಕ್ತಿ ಬರೋ ಚಾನ್ಸ್ ಇದೆ ಅದರಲ್ಲಿ. ಯಾತಕ್ಕೆ ಒಂದೇ ಅಂತ ಭಕ್ತಿಯಲ್ಲಿ ಬರುತ್ತೆ, ಇಷ್ಟೆಲ್ಲ ಕಷ್ಟಪಟ್ಟು. ಇನ್ನೊಂದು ಸಿಂಪಲ್ ಇದು, ದ್ವೈತ ಓದಬೇಕು ಅದ್ವೈತ ಓದಬೇಕು ಅಂದರೆ ಗುರ್ತುಕೊಟ್ಟಿದ್ದು ಭಕ್ತಿ ಬರೋದನ್ನು ಓದಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಭಕ್ತಿ ಬರೋದು ಯಾವ ಶಾಸ್ತ್ರ ಓದಿದರೆ ಅದು ಓದಿದ್ರೆ ಭಕ್ತಿ ಇರೋ ಭಕ್ತಿನೂ ಹೋಗ್ಬಿಡುತ್ತೆ. ಅದರಿಂದಾಗಿನೇ ಇಂಡೈರೆಕ್ಟ್ಲಿ ದ್ವೈತ ಮತವೇ ಮತ ಅಂತ ಹೇಳಿದಾಗಾಯ್ತು. ಭಕ್ತಿವರ ಮತ ಓದಬೇಕು ಅಂತ ಹೇಳಿದ ಮೇಲೆ ಬದ್ಧ ಮತವೋ ಪೊಂದದವನ ಭಕುತಿ ಆತಕ್ಕೆ ವಿಜಯರಾಯರ ಮಾತು ಅಂದರೆ ಅವ್ರ ಭಕ್ತಿ ಅರ್ಥ ಇಲ್ಲ ಅಂತ ಅರ್ಥ. ಆಚಾರ್ಯ ಹೇಳಿದ ಭಕ್ತಿ ಅಷ್ಟೇ, 100% ಭಕ್ತಿ, ಉಳಿದವ್ರ ಭಕ್ತಿ ಎಲ್ಲ ಏನದು, ಅದು ಡಿಫೆಕ್ಟಿವ್, ಉಪಯೋಗ ಬರೋದಿಲ್ಲ. ಅದಕ್ಕೆ ಎಂಥ ಭಕ್ತಿ ಇರಬೇಕು ಅಂದರೆ ದಾರಿ ಎದ್ದು ನಚೇದ್ ಭಕ್ತಿ ಅಧೋಕ್ಷತೆ, ಅಧೋಕ್ಷದಲ್ಲಿ ಭಕ್ತಿ ಬರದೇ ಹೋಗಿಬಿಟ್ರೆ ಏನು ಉಪಯೋಗ ಇಲ್ಲ. ಅವನಲ್ಲಿ ಯಾತಕ್ಕೆ ಬರಬೇಕು ಅಂದರೆ ಸರ್ವ ಅಘಗ್ನ ಉತ್ತಮ ಶ್ಲೋಕೆ. ದೇವ್ರು ಯಾರು ಗೊತ್ತಾ, ಸರ್ವ ಅಘಗ್ನ ಉತ್ತಮ ಶ್ಲೋಕೆ. ಅಘ ಅಂದರೆ ಪಾಪ, ಅಘಗ್ನ ಅಂದರೆ ಪಾಪ ನಾಶ ಮಾಡುವವನು. ಸರ್ವಾಘಗ್ನ ಎಲ್ಲ ಪಾಪಗಳನ್ನು ನಾಶ ಮಾಡ್ತಕ್ಕ ಉತ್ತಮ ಶ್ಲೋಕ, ಮತ್ತೆ ಎಲ್ಲ ಪಾಪ ಪರಿಹಾರ ಮಾಡೋದ್ರೊಳಗೆ ನಂಬರ್ 1 ಅಂದರೆ ಶ್ರೀಹರಿ. ಅಂಥವ್ರಲ್ಲಿ ಭಕ್ತಿ ಮಾಡಿ ಏನು ಉಪಯೋಗ ಆಯ್ತು? ಈಗ ಎಲ್ಲ ಪಾಪ ಕಡಿತಾನೆ, ಅದು ಇಂಪಾರ್ಟೆಂಟ್. ಎಲ್ಲ ಪಾಪ ಕಡಿತಾನೆ, ಯಾಕೆ ಅವ್ನು ಇನ್ಯಾರಿಗೂ ಆಸಕ್ತಿ ಇಲ್ಲ. ಕೆಲವರು ಇರ್ತಾರೋಳ, ಇಲ್ಲೇನೋ ಪಾರ್ ಮಾಡ್ತೇನೆ, ಮುಂದೆ ಪಾರ್ ಮಾಡೋಕ್ಕಾಗೋದಿಲ್ಲ. ಕೆಲವರು ಹೇಳ್ತಾರೆ, ನೋಡು 1ನೇ ಕ್ಲಾಸು ನನ್ನ ಕೈಯಲ್ಲಿದೆ, ಪಾಸ್ ಮಾಡಿಬಿಡ್ತೇನೆ, ಪಬ್ಲಿಕ್ ಇದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆ ಟೈಮ್. ಆದರೆ ದೇವರು ಎಲ್ಲಿದ್ದರೂ ಏನು ಮಾಡ್ತಾನೆ, ಅದಕ್ಕೆ ಸರ್ವಾಗ ಅಘಗ್ನ ಉತ್ತಮ ಶ್ಲೋಕೆ ದೇವರು ಅರ್ಥ ಮಾಡಿಕೊಂಡ್ರೆ. ಉಳಿದವರು ಪಾರ್ಪನಾಶ ಮಾಡ್ತಾರೆ, ಪಾರ್ಪನಾಶ ಮಾಡೋದಿಲ್ಲ ಅಂತಲ್ಲ, ಅದಕ್ಕೆ ಲಿಮಿಟ್ ಇದೆ. ಒಂದು ಲಿಮಿಟ್ ಬಂದು ಇನ್ನಾಗಲ್ಲ ಅಂತ ಹೇಳಿಬಿಡ್ತಾರೆ. ದೇವರು ಮಾತ್ರ ಲಿಮಿಟ್ಟೇ ಇಲ್ಲ ಅಂತಾನೆ. ಸರ್ವ ಅಘಗ್ನ ಉತ್ತಮ ಶ್ಲೋಕೆ ನಚೇತ್ ಭಕ್ತಿ ರಥೋಕ್ಷತೆ ಕಿಂ ಸ್ಯಾತ್ ತ್ವರಣಾಶ್ರಮಾಚಾರೈಹಿ. ಕೆಲ ಏನು ತಿಳ್ಕೊಂಡು ಇಷ್ಟೇ ಓದಿಬಿಟ್ರೆ ವರ್ಣ ಬೇಡ, ಆಶ್ರಮ ಬೇಡ, ದಾನ ಬೇಡ, ಇಷ್ಟೇ ಅರ್ಥ ಆಗಿಬಿಡುತ್ತದೆ. ಬಟ್ ಇವುಗಳ ಫಲ ಭಕ್ತಿ ಬರೆದವ್ರು ಎಲ್ಲ ವೇಸ್ಟ್ ಅಂತ ಅರ್ಥ. ಭಕ್ತಿ ಬರೆದವ್ರು ಎಲ್ಲ ವೇಸ್ಟ್, ಇವೆಲ್ಲ ಬೇಕು ಅಂತ ಅರ್ಥ. ಬಟ್ ಯಾವುದಕ್ಕೆ ಉಪಯೋಗಿಸ್ಬೇಕು ಅದನ್ನು? ಭಕ್ತಿ ಬರಲಿಕ್ಕೆ ಉಪಯೋಗಿಸ್ಬೋದು, ಎನ್ಕ್ಯಾಶ್ ಮಾಡ್ಕೊಳ್ಳಿ ಉಪಯೋಗಿಸ್ಬಾರ್ದು. ಇವೆಲ್ಲ ಎನ್ಕ್ಯಾಶ್ಮೆಂಟ್ ಆಗಬಾರ್ದು. ಮಾಯಾಂ ವರ್ಣ ಯಥೋ ಮುಷ್ಯ, ಅದನ್ನೇ ಹೇಳ್ತಾರೆ. ಕಿಂ ಫಲಮಿತ್ಯುಕ್ತ ವಿರುಣೋತಿ ಕಿಂ ಸ್ಯಾದಿತಿ, ಕಿಂ ಸ್ಯಾದಿತ್ಯ ಆಕ್ಷೇಪ ತದುಕ್ತ ಆಕ್ಷಿಪ್ಯತೆ ಕಿಮೇ ತತ್ ಕಿಮಿತ್ತೇ ತತ್ ಯದ್ಯತ್ರ ಅಲ್ಪಫಲತಾ ಭವೇತ್ ಇತಿ. ಎಲ್ಲಿ ಯಾವುದಕ್ಕೆ ಅಲ್ಪಫಲ ಸಿಗ್ತಾರೋ ಅದನ್ನು ಆಕ್ಷೇಪ ಮಾಡ್ತಾರೆ. ಏನು ಉಪಯೋಗ ಅದರಿಂದ? ಮಾಡಿದ ಬಾರಿ ಮಾಡಿದಪ್ಪ, ಏನು ಬಂತಪ್ಪ ನಿನಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ, ಇಷ್ಟೇ ತಾನೆ ಆಕ್ಷೇಪ, ಇಷ್ಟೇ ತಾನೆ ಎಂಬುದು ಅನ್ನೋದು ಆಕ್ಷೇಪ. ಎಂದು ಕೂಡ ಆಕ್ಷೇಪಕ್ಕೆ ಅವಕಾಶ ಕೊಡದಂತೆ ಬದುಕಬೇಕು. ನಚೇದ್ ಭಕ್ತಿ ರಥೋಕ್ಷಜೇ ಮಾಯಾಂ ವರ್ಣಯತೋ ಮುಷ್ಯ ಈಶ್ವರಸ್ಯಾನುಮೋದತಃ ಶೃಣ್ವತ ಶ್ರದ್ಧಯಾ ನಿತ್ಯಂ ಮಾಯಯ ಆತ್ಮಾನ ಮುಹ್ಯತಿ. ಮಾಯಾಂ ವರ್ಣಯತೋ ಅಮುಷ್ಯ ಈಶ್ವರಸ್ಯ ಅನುಮೋದತಃ ಶೃಣ್ವತ ಶ್ರದ್ಧಯಾ ನಿತ್ಯಂ ಮಾಯಯ ಆತ್ಮಾನ ಮುಹ್ಯತಿ. ಒಳ್ಳೆ ಬರ ಹೇಳ್ತಾರೆ ಮತ್ತೆ. ಈಗ ಇದನ್ನು ಯಾತಕ್ಕೆ ಹೇಳಬೇಕು, ಯಾತಕ್ಕೆ ಹೇಳಬೇಕು ಅಂದರೆ ಹೇಳೋದ್ರಿಂದ ಏನಾಗುತ್ತೆ ಗೊತ್ತಾ? ಅಸ್ಯ ಅಮುಷ್ಯ ಮಾಯಾಂ ವರ್ಣಯತಃ, ಮಾಯಾ ಅಂದರೆ ಮಹಿಮೆ, ದೇವ್ರ ಮಹಿಮೆ ಯಾರು ವರ್ಣನೆ ಮಾಡ್ತಾರಲ್ಲ ಇವನಿಗೆ, ಈಶ್ವರಸ್ಯ ಅನುಮೋದತಃ ಯಾರು ಮಹಿಮೆ ಕೇಳಿ ಎಂಜಾಯ್ ಮಾಡ್ತಾರಲ್ಲ ಅವರಿಗೆ, ಶೃಣ್ವತಃ ಯಾರು ಬರೀ ಕೇಳ್ತಾರಲ್ಲ ಅವರಿಗೆ, ಶ್ರದ್ಧೆಯಾ ನಿತ್ಯಂ ಮಾಯೆಯ ಆತ್ಮಾನ ಮುಖ್ಯತೆ. ಅಂಥವ್ರಿಗೆ ಮಾಯೆ ಏನು ಮಾಡೋದೇ ಇಲ್ಲ. ಈ ಮಾಯೆ ತಿಳಿದವ್ರಿಗೆ ಆ ಮಾಯ ಏನೂ ಮಾಡೋದಿಲ್ಲ. ಅರ್ಥ ಆಯ್ತಾ? ದೇವ್ರ ಮಾಯ ತಿಳಿದವನಿಗೆ ಆ ಮಾಯ ಏನೂ ಮಾಡೋದಿಲ್ಲ. ದೇವ್ರ ಮಾಯ ಅಂದ್ರೇನೋ ಮಹಿಮೆ, ಆ ಮಾಯ ಅಂದರೆ ಪ್ರಕೃತಿ. ದೇವರ ಮಹಿಮೆ ತಿಳಿತವರೆ ಪ್ರಕೃತಿಯ ಬಂಧನ ಇರೋದಿಲ್ಲ. ನಮಗೆಲ್ಲ ರೀತಿ ಮಾಡಕ್ ಬರೋದಿಲ್ಲ ಅಂದ್ರೆ ಬೇಕಾಗಿಲ್ಲ, ನಿಮಗೆ ವರ್ಣ ಎತ್ತ ಹೇಳಕ್ ಬರ್ತೋ ಹೇಳಿ, ಅದಕ್ಕೆ ಬರಲಿಲ್ಲ ಅದಲ್ಲೂ ಸುಮ್ಮನೆ ಕೂತ್ರೆ ಕೇಳ್ತಾ ಇರಿ, ಅವ್ರು ಹೇಳ್ತಿದ್ದಾರೆ ಅದಲ್ಲೂ ಡಿಸ್ಟರ್ಬ್ ಮಾಡೋದು ಮಧ್ಯೆ ಮಧ್ಯೆ ಏನು ಬಿಡಿಸೋದು ಮಾಡೋದು ಮಾಡಬಾರ್ದು. ಅನುಮೋದತ ಅನುಮೋದ ತಲೆ ಹಾಕ್ಬಿಟ್ರೆ ಸಾಕು, ಏನಾಯ್ತು ಅದಕ್ಕೆ ಹೌದೌದು ಅಂದ್ರೆ ಮೀಟಿಂಗ್ನಲ್ಲಿ ಎಲ್ಲ ಒಪ್ಕೋತಾರೆ, 20 ಜನ ಕೂತು ಎಲ್ಲರೂ ಮಾತಾಡಿದ್ರು ಹೇಳ್ತಾರೆ ಕರೆಕ್ಟ್ ಹೇಳ್ತಾರೆ, ಹೂ ಅಂದು ಬಿಡ್ತಾರೆ ಅಕ್ಸೆಪ್ಟೆಡ್ ಬೈ ದಿ ಹೌಸ್, ಒಬ್ಬನಿಂದ ಅಲ್ಲ ಎಂಟೈರು ಒಪ್ಪದ ಇರಕ್ಕೆ. ಅದಕ್ಕೆ ಅವ್ನು ಪಾಡಿ ಬಂತ ಟಿ ಎ ಡಿ ಎಲ್ಲ ಬರುತ್ತಲ್ಲ ಅವ್ರಿಗೆ, ಅಷ್ಟು ಮಾಡಿದ್ದಕ್ಕೆ ಏನಾಯ್ತು, ಈಗ ಮೀಟಿಂಗ್ ಟಿ ಎ ಡಿ ಎಲ್ಲ ಸಿಕ್ಕಿಬಿಡೋದು, ಅನುಮೋದನೆ ಮಾಡಿದ್ರೆ ಸಾಕು ಅವ್ರಿಗೆ. ಎರಡನೇ ಸುಮ್ಮನೆ ಸುಮ್ಮನೆ ಕೂತ್ಕೊಂಡು ಕೇಳ್ತಾರೆ, ದೇವ್ರ ಕಥೆಯಲ್ಲಿ ಏನು ಡಿಸ್ಟರ್ಬ್ ಮಾಡೋದಿಲ್ಲ, ಸುಮ್ಮನೆ ಕೂತ್ಕೊಂಡು ಕೇಳ್ತಾರೆ. ಯಾವುದೇ ಶ್ರದ್ಧೆಯ ಇವ್ರ ಕಾಮನ್ ಫ್ಯಾಕ್ಟರ್ ಇರೋದು, ಶ್ರದ್ಧೆಯ ವರ್ಣಯತಃ ಶ್ರದ್ಧೆಯ ಅನುಮೋದತಃ ಶ್ರದ್ಧೆಯ ಶೃಣ್ವತಃ. ಶ್ರದ್ಧೆ ಒಂದಿತ್ತು ಪರಮಾದರದಿ ಕೇಳೋದು, ಮಲಗಿ ಪರಮಾದರದಿ ಪಾಡಲು, ಶ್ರದ್ಧಾ ಅಂದ್ರೇನು ಆದರ. ಆ ಕೇಳಿದರೆ ಒಂದ್ಸರ್ತಿ ಎರಡು ಸರ್ತಿ ಮಾಡಬಾರದು, ನಿತ್ಯಂ ಸದಾ ಮಾಡದಿದ್ರೆ ಮಾಯೆಯ ಆತ್ಮ ನಮಗೆ ಒಳ್ಳೆ ವಿಚಿತ್ರ ಶ್ಲೋಕ ಇದೆ. ಮಾಯ ವರ್ಣನೆ ಮಾಡಿದ್ರೆ ಮಾಯ ಏನು ಮಾಡೋದಿಲ್ಲ ಅಂತ ಹೇಳಿದಾಗ ಅದೇ ಅದೇ ಅರ್ಥವಾಗಿ ಬೇರೆ ಆಗಿಬಿಡುತ್ತೆ, ಅರ್ಥ ಬೇರೆ ಮಾಡ್ಕೋಬೇಕಾಗ, ಅರ್ಥ ಬೇರೆ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. ಅದು ಹೇಳ್ತಾರೆ ಈಗ ಭಾಗವತ ಪುರಾಣೋಕ್ತ ಪ್ರಕಾರೇಣ ಭಗವತಿ ಭಕ್ತಿಂ ಕುರುವತಃ ಪುಂಸಃ ಪುತ್ರಕಲತ್ರಾದಿ ಲಕ್ಷಣ ಮಾಯಾ ಸಂಸಾರ ಹೇತು ನಶ್ಯ. ಸಂಸಾರ ಕಾರಣವಾದ ಮಾಯ ಇರೋದಿಲ್ಲ. ಅದು ದೇವರ ಮಹಿಮೆ ಹೇಳೋದಕ್ಕೋಸ್ಕರ ಹೇಳಿದರೆ ಈಗ ಮಾ ಭಗವತಿ ಅತಃ ಏತತ್ ಪುರಾಣ ಕರಣಂ ವಿಜ್ಞಾಪನೀಯ ವಿಧಿ ಭಾವೇನ ಮಾಯಾಮಿ. ಅದರಿಂದ ಪುರಾಣ ಬರೆಯೋದು ಅದನ್ನು ಹೇಳೋದು, ಒಟ್ಟು ನಾವು ಏನೇ ಜ್ಞಾನ ಪ್ರಸಾರಕ್ಕಾಗಿ ಏನು ಮಾಡಿದರೂ ಕೂಡ ಯಾವುದಕ್ಕೆ ಲಿಂಕ್ ಸಿಗುತ್ತೆ, ಅದೀಗ ದೇವರ ಮಹಿಮೆ ಲಿಂಕ್ ಸಿಗೋದ್ರಿಂದ ಈ ಮಾಯ ಬರೋದಿಲ್ಲ. ಸಂಸಾರ ಮಾಯೆ ಬರದೇ ಇರಬೇಕಾದ್ರೆ ಆತ್ಮಾವಾರಿ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿ ಧ್ಯಾಸಿತವ್ಯ ಮುದುಕು ಒಳ್ಳೆ ಕಾರಣ ಕೊಟ್ಟಂತೆ ಆಯಿತು. ಮಾಯಾಂ ವರ್ಣಯತೋ ಮುಷ್ಯ ಈಶ್ವರಸ್ಯಾನುಮೋದತಃ ಶೃಣ್ವತ ಶ್ರದ್ಧೆಯ ನಿತ್ಯಂ ಮಾಯೆಯ ಆತ್ಮ ನಮುಹ್ಯತಿ. ಭಾಗವತ ಶ್ಲೋಕ ಇದು, ದೈವಿ ಹೇಷ ಗುಣಮಮಿ ಮಮ ಮಾಯಾ ದುರತ್ಯಯ. ಒಂದು ಭಾಗ ಎಂದು ಮಾಯೆ ಮಾಮೇವಯೇ ತರಂದು ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ಅಲ್ಲೂ ಹಾಗೆ ಮಾಯೆ ದಾಟೋದು ಭಾರಿ ಕಷ್ಟ, ನಾನು ಹಿಡಿದವರಿಗೆ ಮಾಯ ಏನು ಮಾಡೋದೇ ಇಲ್ಲ, ಅದೇ ಉತ್ತರ ಕೊಟ್ರಿ. ದೇರ್ಫೋರ್ ಭಗವದ್ಗೀತಾ ಭಾಗವತ ಎಲ್ಲ ಕೂಡ ಏನು ಹೇಳ್ತಾ ಇವೆ, ಒಂದೇ ಅರ್ಥ ಹೇಳ್ತಕ್ಕಂಥದ್ದು, ಎಲ್ಲೂ ವಿವಾದಾದಿಗಳು ವಿರೋಧಾದಿಗಳು ಇರೋದೇ ಇಲ್ಲ ಅಂಬುದಕ್ಕೆ ನಿದರ್ಶನ. ಇದು ಶ್ರೀಮದ್ ಭಾಗವತೆ ದ್ವಿತೀಯ ಸ್ಕಂಧೆ ಸಪ್ತಮೋಧ್ಯಾಯ, 7ನೇ ಅಧ್ಯಾಯ ಮುಗೀತು. ಈಗ ನಾರದರು ಹೇಳಿದ್ರಲ್ಲ ಏನ್ ಮಾಡ್ತಾರೆ ಮುಂದಿನ ಪ್ರಶ್ನೆ, ಇಲ್ಲಿ ಪ್ರಶ್ನೆ ಏನು, ಈ ವಿಸ್ತಾರ ಮಾಡಬೇಕು ಅಂತ ಹೇಳ್ಬಿಟ್ರೆ ಅವ್ರಿಗೆ. ನಾರದ ಯೋಚನೆ ಮಾಡಿದರು, ಬ್ರಹ್ಮದೇವರು ಹೇಳಿದ್ದಾರೆ ನಾವು ವಿಸ್ತಾರ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡಲೇಬೇಕು ಬೇರೆ ದಾರಿ ಇಲ್ಲ, ನಾನು ಮಾಡ್ಲಿಕ್ಕೆ ಬರೋದಿಲ್ಲ, ಏನ್ ಮಾಡ್ಬೇಕು ಅವ್ರೀಗ ಉಪಾಯ ಮಾಡಿದ್ರು, ಮಾಡ್ಲಿಕ್ಕೆ ಬರೋದ್ರ ಹತ್ರ ಮಾಡ್ಸೋಣ ಅಂತ ಹೊರಟ್ರಿ. ಕೊಡ ಬಿದ್ದಿದೆ ಬಾವಿ ನೋಡ್ತಾ ಕೂತ್ಬಿಡೋದು, ಏನ್ ಮಾಡ್ತಾರೆ ಯಾರು ಇಡ್ತೀರಿ ಬರೀಪ್ಪ ಕರೆದು ಎಬ್ಬಿಸ್ತಾರತ್ತಾರೆ, ಈಗ ಹೋಯ್ತು ಕೈ ಮುಗಿದ್ಬಿಡ್ತಾರ, ಬಿಡೋದಿಲ್ಲ, ಏನಾದ್ರೂ ಕೂಡ ವಾಪಸ್ ತೆಗಿತಾರೆ. ನಮಗಾದ್ರೆ ನಾವು ಇಡ್ತೀವಿ ಅದು ಕರಿಬೇಕು, ಈಗ ಅದು ವೇದವ್ಯಾಸರು ಸಮರ್ಥರಿದ್ದಾರಾದ್ರಿಂದ ಅವರತ್ತು ಹೇಳ್ಬಿಟ್ರೆ ಆಗುತ್ತೆ ಅಂತ ಅಲ್ಲಿಗೆ ಹೋದ್ರು. ಅದು ಮಧ್ಯ ಸ್ಕಂದಲ್ಲಿ ಬಂದ ಲಿಂಕ್ ಅದು, ವೇದವ್ಯಾಸರು ಕೂತು ನಾರದರು ಬಂದರು ಅಂತ ಹೇಳಿದ್ರಲ್ಲ, ಇದು ಬ್ಯಾಕ್ ಗ್ರೌಂಡ್ ಇದೆ ಇಷ್ಟು ಕೂಡ. ಇಲ್ಲಿಂದ ಅಲ್ಲಿಗೆ ಹೋದ್ರು ಅಂತ ಅರ್ಥ. ಬ್ರಹ್ಮದೇವರು ಅಪ್ಪಣೆ ತಗೊಂಡು ಅಲ್ಲಿಗೆ ಹೋಗಿಬಿಟ್ಟು ಪ್ರಾರ್ಥನೆ ಮಾಡಿದ್ರು, ಆಗ ಬರೆದ್ರು. ಸೊ ಬರೆಸಿದ ಪುಣ್ಯ ಬಂತವ್ರು, ಹೇಳಿಸಿದ ಪುಣ್ಯ ಬಂತವ್ರಿಗೆ. ಭಾಗವತ ಬರೆದ ವೇದವ್ಯಾಸದ ರೂಪದ ನಾರಾಯಣನೇ, ಇವ್ರ ರೋಲ್ ಏನೀಗ, ತಿರುಗುಪಟ್ಟರೆ ಅನುವ್ಯಾಖ್ಯಾನ ಬರಲಿಲ್ಲ, ಆಚೆ ಅನುವ್ಯಾಖ್ಯಾನ ಬರೆದ ಆಚಾರ್ಯನೇ, ಬಟ್ ಪ್ರಾರ್ಥನೆ ಮಾಡಿದ್ದಾರೆ ಬೆರಲಿಕ್ಕೆ ತಿರುಗುಪಂಡೆ. ಅದಕ್ಕೆ ಅನುವ್ಯಾಖ್ಯಾನ ಓದೋರಲ್ಲಿ ಯಾರು ಸ್ಮರಣೆ ಮಾಡಬೇಕಾಗ್ತದೆ, ಸ್ಮರಣೆ ಮಾಡೇ ಮಾಡ, ಬೇರೆ ದಾರಿನೇ ಇಲ್ಲ, ಯಾಕೆ ಅವ್ರ ಪ್ರಾರ್ಥನೆಯಿಂದ ಬಂತದ್ದು, ಇಲ್ಲದವ್ರು ಬರೋಕ್ಕೆ ಸಾಧ್ಯ ಇರಲಿಲ್ಲ. ಅದು ನಾರದರ ರೋಲ್ ಹೀಗೆ ಬಂತು. ನಾರದರು ತಮ್ಮ ಒಂದು ಅರ್ಥ ಇಷ್ಟೇ, ಯಾವ್ದಾದ್ರು ಮಾಡಿ ಅಂತ ಯಾರಾದ್ರು ಹೇಳಿದರೆ ಮಾಡಕ್ಕೆ ಬಂದರೆ ಮಾಡಿ ಅಂತ ಅರ್ಥ, ಮಾಡಲಿಕ್ಕೆ ಬರದೆ ಹೋದ್ರೆ ಏನಂತ ಅರ್ಥ, ಮಾಡಿಸಿ ಅಂತ ಅರ್ಥ. ರಾಯರ ಮಾತಿಗೆ ಅರ್ಥ ಕರಿಷೇ ಕಾರಯಿಷೇ ಚ, ನಾನು ಮಾಡ್ತೇನೆ ಮಾಡಿಸ್ತೇನೆ, ಎರಡು ಮಾತಿನಲ್ಲಿ ಇದಿಷ್ಟು ಅರ್ಥ ಬಂದಂತೆ ಆಯಿತು. ಇದು ಇದು ಒಟ್ಟು ಇಂಪ್ಯಾಕ್ಟ್. ಮುಂದೆ ಅಷ್ಟಮೋಧ್ಯಾಯ, ಮುಂದೆ ನಾರದರು ಏನು ಮಾಡ್ತಾರೆ, ಹೇಗೆ ಹೋಗ್ತಾರೆ, ಅದೆಲ್ಲ ಪುನಃ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಅನೇಕ ಹೊಸ ವಿಷಯ ಬೇಕಾದಷ್ಟು ಬರುತ್ತೆ. ನಾಳೆ ಪಾಠ ಇರೋದಿಲ್ಲ, ಯುಗಾದಿ ಪಾಠ ಹಬ್ಬ, ನಾಳೆ ಪಾಠ ಇರೋದಿಲ್ಲ, ನಾಳೆ ಸಾಯಂಕಾಲ ಇದಿರುತ್ತೆ, ಪಂಚಾಂಗ ಶ್ರವಣ ಇರುತ್ತೆ ಸರಿಯಾಗಿ 6 ಮುಕ್ಕಾಲಿಗೆ, ಅದಕ್ಕೆಲ್ಲರೂ ಬರ್ಬೋದು. ಇವತ್ತು ಸಾಯಂಕಾಲ ವಿದ್ಯಾಪೀಠದಲ್ಲಿ ಒಂದು ಪ್ರವಚನ ಇದೆ ಗೋ ಸಂರಕ್ಷಣೆ ಬಗ್ಗೆ, ಬೇರೆ ಶ್ರೀಪಾದ ಚಿಕ್ಕವರು ಅವರ ಉಪಸ್ಥಿತಿ